சம்சார சமான தர்மத்வா தபுருஷார்த்தத்வமிதி பாவஹா. ஏவஞ்ச இதிலேனாயிற்று ததோ கசி விஷ்ணுவின அலோகதல்லூ கூட ஸ்திதத்வாத் இருவனதரிந்த முக்தௌ முக்தியல்லூ கூட அதமா அபி பதயஸ் சந்தி அதமராதவரு கூட அப்போ ஹேளிதே அர்த்த தமகிந்த கடமையாதவரு ஒன்று அர்த்த அயோக்கியராதவரு இன்னொன்று அர்த்த கடமையாதவரு இப்படி எல்லருக்கும் அதம சப்த உபயோகிஸ்தார் கடமையவரு தேவிஜியரு துஷ்டரல்ல சனக்காதிகளும் துஷ்டரல்ல ஆதரவு அவர் கடமையவரு அவர் அவர் மாத் கேட்பாய்த்து ஒத்தாய்த்தா அதுக்கு அதமாக இன்னொன்று அர்த்த ஹிரண்ய கஷ்பு துஷ்ட ஜராசந்த துஷ்ட அவர் கையில் யாரிந்திரோ திருபதராஜ விராட்டராஜ எல்லாம் அத்தனை அநியாயங்களாகிவிட்டது அவனில் ஆவேசகவே செய்யல ஜராசந்தரல்லே பியூர் துஷ்ட அவன் அந்தவனு கண்ட்ரோல் மாட்டிந்த ஏக்க ஏனாகித்து ஈக அன்வான்டெட் அதிபத்திகளிதரு அவருக்கு இஷ்டமே யுத்தக்கு ஹோக இஷ்ட இல்ல சாத்தியனே இல்ல அரு ஓதித்தானே இவனு கலாட்டி மாட்டானே அந்தேடி சும்மனே ஹோக்தா இருப்ப அவர் பந்தனக்கு ஹெதரி ஹோக்தா இது ஆ ரீதி ஆதந்தே ஆகபோதா அந்த கேட்டிதரே ஆகோதில்ல அந்த நீ வந்தரே நான் ஒப்போதில்ல அந்த ஆகத்தே ஆகோதில்ல அந்த அத்தக்கண்பாரு லோக ஆதரிந்த இது ஒன்று லோக அது ஒன்று லோக ப்ராப்ளம் இருக்கு ಹೋಗಲಪ್ಪ ಆಗುತ್ತೆ ಅಂದ್ಬಿಟ್ರೆ ಮತ್ತೆ ಬಂದ್ಬಿಟ್ಟು ಕ್ಯಾಕ್ ಹೋಗ್ಬೇಕಾಗಿದ್ರೆ ಅಂಥ ಲೋಕಕ್ಕೆ ಹೋಗಿದ್ದು ಹಣೆ ಬರ ತಪ್ಪದೇ ಹೋದರೆ ಅದಕ್ಕೆ ಯಾಕೆ ಹೋಗ್ಬೇಕು ಇಲ್ಲೇ ಅದು ವಾಸಿ ದೇರ್ಫೋರ್ ಬ್ರಹ್ಮ ಜಿಜ್ಞಾಸೆ ಬೇಕಾಗಿಲ್ಲ. ಸೊ ಮೊದಲೇ ಸೂತ್ರಕ್ಕೂ ವಾಪಸ್ ಹೋಗ್ತಾನೆ ಮತ್ತೆ ಅವನು ಬ್ರಹ್ಮ ಜಿಜ್ಞಾಸೆ ಅನ್ನೋದು ಕರ್ತವ್ಯ ಅಲ್ವೇ ಅಲ್ಲ. ಯಾಕೆ ಬೇರೆ ಯಾವುದೇ ಒಂದು ವಿದ್ಯೆಯನ್ನು ಓದಿ ನಾವು ಅದರಲ್ಲಿ ಪ್ರಾವೀಣ್ಯ ಗಳಿಸಿದ್ರು ಕೂಡ ಅದಕ್ಕೆ ನೀವೇನು ಹೇಳ್ತೀರಿ? ಅನಿತ್ಯತ್ವ ಇದೆ, ಅಪೂರ್ಣತ್ವ ಇದೆ ಅಂತ ಹೇಳ್ತೀನಿ. ಈ ಮುಕ್ತಿಯಲ್ಲೂ ಏನು ಬಂದಾಗಾಯ್ತು? ಈಗ ಅಪೂರ್ಣತ್ವ ಬಂತು, ಪೂರ್ಣ ಸುಖ ಅವನ ಇನ್ನೊಂದು ಸ್ವಾರಸ್ಯ. ಅಧಮರ ಅಧೀನದಲ್ಲಿ ಇದ್ದಾಗ ನಮಗೆ ಸುಖ ಆಗುತ್ತೋ ದುಃಖ ಆಗುತ್ತೋ? ದುಃಖ ಆಗುತ್ತೆ. ಸೊ ವೈಕುಂಠದಲ್ಲಿ ದುಃಖ ಇದೆ ಅಂದಮೇಲೆ ಯಾಕೆ ಹೋಗ್ಬೇಕು ಅಲ್ಲಿ? ಈ ರೀತಿ ಅದಕ್ಕಿದ್ದಾಗ ಸ್ವಯಂ ಸಾಧಮ ನಿಯಮ್ಯತ್ವ ಮಿತಿ ವಿಪಕ್ಷ ವ್ಯಾವರ್ತಕೇನ ಚಶಬ್ದೇನ ಸೂಚಿತ. ಎಷ್ಟೋ ಸತ್ಯ ರಾಜಮಹಾರಾಜರು ಹೋಗ್ತಿರ್ತಾರೆ, ಪೊಲೀಸ್ ಬರ್ತಾನೆ, ಸೆಕ್ಯೂರಿಟಿ ಸ್ಟಾಪ್ ಅಂದ್ಬಿಡ್ತಾನೆ, ಸೆಕ್ಯೂರಿಟಿ ಅವನು ಸ್ಟಾಪ್ ಅಂತಾನೆ, ನಿಂತ್ಬಿಡ್ತಾನೆ ರಾಜ. ಯಾತಕ್ಕೆ? ಅವನಿಗೆ ಅಪಾಯಿಂಟ್ ಮಾಡಿರೋದು ಇವನೇ ಅವನ್ನ, ಗೊತ್ತಾಯ್ತಾ? ಅವ್ರ ಕೆಲಸನೇ ಅದು. ಸ್ಟಾಪ್ ಸ್ಟಾಪ್ ಸಿಗ್ನಲ್ ಸ್ಟಾಪ್ ಏನೋ ಅಲ್ಲಿ ಅಡ್ರೆಸ್ಗೆ ಇದೆ ಹೋಗಬೇಡಿ ಅಂತ ಅರ್ಥ. ಅವನೇ ಈ ದಾರಿಯಲ್ಲಿ ಹೋಗಿ ಆ ದಾರಿಯಲ್ಲಿ ಹೋಗ್ತಾನೆ, ಮತ್ತೆ ಈ ದಾರಿಯಲ್ಲಿ ಹೋಗಿ ಅವನು ಹೇಳಿದ ಕೇಳಬೇಕು. ಇವನು ಸಾಧಮ ಅವನು ಅವನ ಮುಂದೆ ಇವನೇನೇನೂ ಅಲ್ಲ, ಪಟ್ಟವನ ಅಧೀನ ಆ ಸಮಯದಲ್ಲಿ, ಗೊತ್ತಾಯ್ತಾ? ಇದ ರಾಜ ವೈದ್ಯ, ರಾಜ ವೈದ್ಯ ರಾಜನೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾನೆ. ವೈದ್ಯ ಭಾರಿ ಕಡಿಮೆ ಅವನು, ರಾಜ ಚಕ್ರವರ್ತಿ ಅವನು, ರೋಗ ಬಂದಿದೆ. ಏನು ಮಾಡ್ತಾನೆ ಅವನು? ಸ್ವಲ್ಪ ಕೈ ಎತ್ತಿ ಕಾಲು ಎತ್ತಿ ತಲೆ ನೋಡಿ ಬೇಲೆ ನೋಡಿ ಅಂತ ಹೇಳ್ತಾನೆ. ಏನು ಮಾಡ್ಬೇಕಾಗ ಅವನು? ತಪ್ಪು ಮಾತು ಕೇಳಬೇಕು, ಬೇರೆ ದಾರಿ ಇಲ್ಲ. ಯಾಕೆ? ಔಷಧಿ ಕೊಡೋನು. ಇದೆಲ್ಲ ಹೇಳಿದಾಗ ನಮಗೆ ಅಧಮರ ಅಧೀನ ಬಂತಾ ಇಲ್ಲ ಅಲ್ಲಿ. ಈಗ ಆ ಕಾಲಕ್ಕೆಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅವನೀಗ. ಅವನ ಕೊನೆ ಏನಂತಾರೆ, ಗೋಡಿದು ಒಂದು ನಿರ್ವಾಹ ಇಲ್ಲ ಅನುಭವಿಸ್ಬೇಕಷ್ಟೇ. ವೈಕುಂಠದಲ್ಲಿಲ್ಲ. ಯಾಕೆ ವೈಕುಂಠದಲ್ಲಿ ಇಲ್ಲ? ಹಾಂ, ಯಾವುದನ್ನ ಅಧೀನೇ? ಯಾಕೆ? ರೋಗನೇ ಮೊದಲು ಅನ್ವಾಂಟೆಡ್ಡು, ಅರ್ಥ ಆಯ್ತಾ? ಈಗ ರೋಗನೇ ಅನ್ವಾಂಟೆಡ್ ಅಂದಮೇಲೆ ಅವಾಗ ಏನು ಮಾಡ್ಬೇಕು ಅವನೀಗ? ಯಾಕೆ ಮಾಡ್ತೇವೆ? ರೋಗ ಇದೆಯಲ್ಲ, ದರಿದ್ರ ಹೋಗ್ಬೇಕಲ್ಲ ಅಂತ ಹೇಳ್ತಾರೆ. ಸೊ ರೋಗದಿಂದಾಗಿ ಏನು ಬಂತ ಅವನಿಗೀಗ? ರಾಜನ ಅಧೀನೇ ಬಂತೀಗ, ಅರ್ಥ ಆಯ್ತಾ? ರೋಗದಿಂದಾಗಿ ಯಾವುದೋ ದೇಶದಲ್ಲಿದ್ದ, ಆ ದೇಶದ ಸಿಟಿಸನ್ ಅವನು, ನೀವೆಲ್ಲ ಪಾಲಿಸ್ಬೇಕಾಯ್ತು. ಬೇರೆ ಕಡೆ ಬಂದ ಹೋಯ್ತು. ಆ ದೇಶದಲ್ಲಿರೋವರೆಗೂ ಏನಿದೆ ಅವನಿಗೆ? ಆ ನಿರ್ಬಂಧ ಇದೆ. ಸೊ ವೈಕುಂಠ ಲೀವ್ಕೋದಲ್ಲೂ ಕೂಡ ಈ ಟ್ಯಾಕ್ಸು ನೂರಾಯಂಟು ಏನೇನು ಗೋಳುಗಳಿದೆಯೋ ಎಲ್ಲ ವೈಕುಂಠದಲ್ಲೇ ಇರೋದಾದ್ರೆ ಅಲ್ಲಿ ಯಾಕೆ ಹೋಗ್ಬೇಕಾಗಿದ್ರೆ? ಅಲ್ಲಿ ಹೋಗ್ತಿರೋ ಯಾತಕ್ಕೋಸ್ಕರ ಎಲ್ಲ ಜಂಜಾತ ಬೇಡ ಅಂತ ಅಲ್ಲಿ ಹೇಳ್ತಾರಲ್ಲ, ತೀರ್ಥಯಾತ್ರೆ ಕೊಟ್ಟಿರ್ತಾರೆ, ಮನೆಯವ್ರು ನಾವು ಬರ್ತೀವಿ ಅಂತಾರೆ. ನೀವು ಬರೋ ತೀರ್ಥಯಾತ್ರೆಗೆ ಯಾಕೆ ಹೋಗ್ಬೇಕು? ಆರಾಮ ಹೋಗೋಣ ಅಂತ ಹೋದರೆ ಅಲ್ಲೂ ಗಟ್ಟು ಬಿಡೋದ ಯಾಕೆ ಹೋಗ್ಬೇಕು ಅಂತಾರಲ್ಲ. ಹಾಗಾಯ್ತು, ಅದರಿಂದ ಬಿಟ್ಟೋಗೋದೇ ಕ್ಷೇಮ. ಈ ಅರ್ಥ ಏನ ಅಸ್ತದು ಏನ? ಹೌದು, ಏನೇನಾಯ್ತು ಏನಾಯ್ತು? ಹಾಂ 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 ಹೌದು 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 ಹಾಂ ಹಾಂ. ಯಾಕೆ ಪತಿತ್ವ ಬೇಕು? ಅದೇ ಸ್ವಾರಸ್ಯ. ಇವತ್ತು ಮೇಲವರ ಅಧೀನ ಅನ್ನೋದೇನಿದೆ ಎಲ್ಲ ಸರಿ ಇದೆ, ಒಬ್ಬರು ತಪ್ಪು ಮಾಡ್ತಾ ಇಲ್ಲ. ಅದು ಕೆಳಗೆ ನೋಡಪ್ಪ ಹೀಗೆ ಮಾಡ್ಕೊಂಬ ಅಂತ ಹೇಳ್ತಾರೆ. ಅಧೀನ ಇದೆಯೋ ಇಲ್ಲ ಈಗ? ಯಾಕೆ ಬರೋದಿಲ್ಲ ಅಂತ ಹೇಳಿ ಒಡೆಯೋ ಇಲ್ಲ, ಇಲ್ಲ, ಅವ ಚಟುವಟಿಕೆಗಳು ಏನಿದೆ ಅದು ಮಾತ್ರ ಅದಕ್ಕೆ ಆಚಾರ ಹೇಳಿದ್ದಾರೆ. ಯಾವಾಗಲೂ ಸೋತವರು ಸ್ವಾತಮರಿಗೆ ಏನಾಗಿರ್ತಾರೆ, ಬಿಂಬ. ಬಿಂಬ ಅಂದರೆ ಅವರ ಕಂಟ್ರೋಲ್ ಯಾವಾಗಲೂ ನ್ಯಾಚುರಲ್ ಕಂಟ್ರೋಲ್ ಇದ್ದೇ ಇದೆ, ನ್ಯಾಚುರಲ್ ಕಂಟ್ರೋಲ್. ನಮ್ಮಲ್ಲೇ ನೋಡಿಬೇಕು, ರಿಟೈರ್ ಇಬ್ಬರು ಕ್ಲರ್ಕ್ ರಿಟೈರ್ ಆದ ಆಫೀಸರ್ ರಿಟೈರ್ ಆಗಿಬಿಟ್ಟ, ಇಬ್ಬರು ದಾರಿಯಲ್ಲಿ ಸಿಕ್ಕರು. ನಮಸ್ಕಾರ ಸರ್ ಅಂತಾನೆ ಮತ್ತೆ ಅವನು. ಆ್ಯಕ್ಚುಲಿ ಏನಿಲ್ಲ ಅಲ್ಲಿ, ಏನು ಅನ್ಬೇಕಾಗಿಲ್ಲ. ಯಾಕಂತಾನೆ ಅವನಿಂದ ಕೆಲಸ ಆಗಬೇಕಾಗಿಲ್ಲ. ಏನೇನು ಏನಿದೆ? ಹಾಂ, ಅದೇ ನ್ಯಾಚುರಲ್ ಆಸ್ಪೆಕ್ಟ್. ವೈಕುಂಠದಲ್ಲಿ ಏನಿದೆ ಅವರಿಗೆಲ್ಲ, ಸೋತ ಬರೋ ಸಹಜವಾದ ಗೌರವ ಬರುತ್ತೆ. ಅದನ್ನೇ ನಾವು ಹೇಳೋದು, ಸಂಕಟ ಭಯಂಕರಮಣ ಆಗಬಾರ್ದು, ನ್ಯಾಚುರಲ್ ಭಕ್ತಿ ಬರಬೇಕು. ನಮಗೇನು ಬಂದಿದೆ ಇಲ್ಲಿಗ, ಒಂದು ದೋಷ ಹೋಗಲಿ ಅಂತ ನಮಗೆ ಬಂದಿದೆ, ಅದು ಬರಬಾರ್ದು. ನ್ಯಾಚುರಲ್ ಆಸ್ಪೆಕ್ಟ್ ಅದು ಎಷ್ಟು ಚೆನ್ನಾಗಿ ನೋಡ್ಕೊಂಡು ಸರ್ ಇದ್ದಾಗ ನೀವೀಗ ಇನ್ನೂ ನೆನೆಸ್ತಿರ್ತೀನಿ ನಾನು ಅಂತ ಹೇಳ್ತಾ, ಎದುರಿಗೆ ಕಂಡಾಗ ಇನ್ನೂ ನೆನೆಸ್ತಾ ಇರ್ತೇನೆ. ಎಷ್ಟು ಒಳ್ಳೆ ಆಫೀಸರ್ ನೀವು, ಏನು ಸಂಬಂಧ ಏನೇನೂ ಇಲ್ಲ ಈಗ, ಆದರೂ ಕೂಡ ಏನಿದೆ? ಮತ್ತೆ ಏನಾದ್ರು ಕೆಲಸ ಏನಾದ್ರು ಮಾಡ್ತಾನೆ ಮತ್ತೆ ಆಗಲು ಕೂಡ ಇವನು ಮನೆಯಿಂದ ಸಹಾಯ ಮಾಡಿ ನಾನು ಮಾಡ್ತೀನಿ ಬಿಡಿ, ಯಾರು ದುಡ್ಡು ಏನು ಪ್ರಶ್ನೆ ಬರೋದೇ ಇಲ್ಲ ಆಗ. ಆದರೆ ಏನು ಮಾಡ್ತಾನೆ, ಅದಕ್ಕೆ ಸಹಜವಾದ ಗೌರವ. ಅದು ಸೋತ್ತಮರಲ್ಲಿ ಸ್ವಾಥಮರಿಗೆ ಏನು ಸಹಜವಾದ ಗೌರವ ಇದೆ, ಅದೇ ನಿಜವಾದ ಸಂಬಂಧ ಅಂದರೆ ಅದು. ಬೇರೆ ಸಂಬಂಧ ಎಲ್ಲ ಏನದು, ಒಂದು ಕಾರಣ ಇದೆ. ಇಲ್ಲಿ ಕಾರಣ ಇಲ್ಲ, ಸಹಜವಾಗಿ ಮಾಡ್ತಾನೆ. ನಮ್ಗೆ ಯಾಕೆ ಅರ್ಥ ಆಗಿಲ್ಲ, ಅಭ್ಯಾಸ ನಮಗೆ ಇಲ್ಲೇ ಇಲ್ಲ, ಅದರಿಂದಾಗೇನೆ ಅದು ಬಿಟ್ಟು ಹೋಗ್ಬಿಟ್ಟಿದೆ. ಮುಕ್ತೇಲಿ ದೇವರಲ್ಲಿ ಹಾಗೇನೆ, ನಮ್ಮ ದೇವರು ಏನು ಕೊಡಬೇಕಾಗಿಲ್ಲ. ನಮ್ಮ ಸ್ವಾಮಿಯಾಗಿದ್ದಾನೆ, ಅವರು ಗುಣಪೂರ್ಣ, ಕೆಲವು ದೊಡ್ಡವರು ಇರ್ತಾರೆ, ನಮಗವ್ರು ಏನೇನೂ ಸಂಬಂಧ ಇಲ್ಲ. ಯಾವ ನಮಸ್ಕಾರ ಅಂತಾನೆ, ಅದಕ್ಕೆ ಅವನ ಡಾಕ್ಟ್ರು ಅಲ್ಲ, ಅಕಸ್ಮಾತ್ ಬಂದಿರೋ ರೋಗ ಬಂದರೆ ಇರಲಿ ಅಂತೇಳಿ, ಅದೂ ಇಲ್ಲ. ಅವನು ಯಾವ್ಯಾವ ಸಂಬಂಧನೂ ಇಲ್ಲ, ಅವ್ರು ಪರಿಚಯ ಹೇಳ್ಕೊಡ್ತಾರೆ ದೊಡ್ಡ. ಓ ಹೌದಾ, ನಮಸ್ಕಾರ ಅಂತ ಹೇಳ್ತಾರೆ. ಇಲ್ಲಿಂದ ಬಂತಿದ್ದು ಆ ಗುಣಕ್ಕೆ ಕೊಟ್ಟ ಗೌರವ. ಗುಣ ಸರ್ವೋತ್ತಮ ಅನ್ನೋ ಒಂದೇ ಕಾರಣಕ್ಕೆ ಏನು ಮಾಡ್ಬೇಕು ನಾವಾಗ ಸೌರವ್, ನಮ್ಗೇನು ಮಾಡ್ತಾನೋ ಬಿಡ್ತಾನೋ ಪ್ರಶ್ನೆ ಇಲ್ಲ, ಹೀ ಇಸ್ ಗ್ರೇಟ್ ಅಷ್ಟೇ. ಮತ್ತು ಆ ರೀತಿ ಗೌರವ ಕೊಡ್ತೇವಿಲ್ಲೋ ನಾವೀಗ, ಕೊಟ್ಟೇ ಕೊಡ್ತೀವಿ. ಆದ್ದರಿಂದ ನಾವೇನು ಮಾಡಬೇಕಾಗ, ವೈಕುಂಠದಲ್ಲಿ ಸಹಜವಾಗಿರುತ್ತೆ, ಇಲ್ಲಿ ಔಪಾಧಿಕವಾಗಿರೋದೆಲ್ಲ ನ್ಯಾಚುರಲ್ ಆಗಿರುತ್ತೆ. ಅರ್ಥ ಆಯ್ತಾ? ಅಲ್ಲಿ ಆದ್ದರಿಂದ ವೈಕುಂಠ ಏನಾಯ್ತಾಗದು, ಪ್ಯೂರ್ ಆಯ್ತಾಗ. ಯಾವುದೇ ಒಂದು ಬೇರೆ ಸಂಬಂಧ ನೋಡದೇನೆ, ಕೇವಲ ಒಳ್ಳೆಯತನ ಅಷ್ಟೇ ನೋಡಿದಾಗ ಎಷ್ಟಿದ್ ಮಾಡ, ಯಾವ ಸಂಬಂಧ ಪಡ್ತೇನೆ ಸನ್ಮಾನ ಮಾಡ್ತಾನೆ. ಅದಕ್ಕೆ ಕುಡಿ ಗುಣ ನೋಡಿದ್ಗೆ ಹೇಳ, ಆ ಗುಣಕ್ಕೋಸ್ಕರ ಕೊಡೋದ್ರಿಂದ ಅದೇ ಸಂಬಂಧ ಯಾಕೆ ಕೊಡ್ತೀವಿ ಅಂತ ಕೇಳಿ, ನಮಗದು ಅರ್ಥ ಆಗಲ್ಲ. ರಿಲೇಟಿವ್ ಆಗಿದ್ದರೆ ಪ್ರಶಸ್ತಿ ಅನ್ನೋ ಕಾಲ ಬಂದರೆ ಏನಾಗುತ್ತೆ ಅಲ್ಲಿಗೆ, ಪ್ರಶಸ್ತಿ ಯಾತಕ್ಕೆ ಕೊಟ್ಟಾಗಾಯ್ತು, ಸಂಬಂಧ ಕೊಟ್ಟಾಗಾಯ್ತು, ಗುಣಕ್ಕೆ ಕೊಟ್ಟಾಗ ಆಗಲೇ ಇಲ್ಲ. ಗುಣ ನಿಮಿತ್ತ ಅವನೇ ಸಂಬಂಧ, ಏನೂ ಸಂಬಂಧ ಇಲ್ಲ. ಇನ್ಫ್ಯಾಕ್ಟ್ ನಮ್ಮ ದ್ವೇಷಿ ಅವನು. ಆದರೆ ಏನಾಗಿದೆ, ನಮ್ಮ ದ್ವೇಷಿ, ದೊಡ್ಡವ್ರಿಗೆ ಎಲ್ಲ ಇಟ್ಕೊಂಡು ಗುರುಗೆಲ್ಲ ಗುಣ ಇದೆ, ನಮ್ಮನ್ನು ಬೇರೆ ಏನು ಗಂಟು ಹೋಯ್ತು ಸನ್ಮಾನ ಮಾಡಿದೆ. ಯಾತಕ್ಕೆ ಇದು ಇನ್ನೂ ದೊಡ್ಡತಾನೆ, ಯಾತಕ್ಕೆ ಬರೀ ಗುಣವನ್ನಷ್ಟೇ ನೋಡಿದ, ತನ್ನ ಹೇಟ್ ಮಾಡಿದ್ರು ಕೇರ್ ಮಾಡಲಿಲ್ಲ, ಇದು ಬಾ ಇನ್ನೂ ದೊಡ್ಡ ಗುಣ ಐತೆ. ತದ್ಧೇತುತ್ವೇನ ಅಸ್ತದೋಷ ಇತ್ಯುಕ್ತಮೇವ ಸಿದ್ಧಾಂತ ನ್ಯಾಯ ವಿವರಣೋತಿ ನಿರ್ದೋಷತ್ವಾದೇವ ಇತಿ ಮುಕ್ತಸ್ಯ ನಿಯಮ್ಯಸ್ಯ ಈಶ್ವರಸ್ಯ ಪ್ರಯೋಜಕಸ್ಯ ಮುಕ್ತ ನಿಯಮ್ಯ. ಈಶ್ವರ ಪ್ರಯೋಜಕನಾದ ಸ್ವಾಮಿ, ಗೊತ್ತಾಯ್ತಾ, ಆತ ನಿರ್ದೋಷ. ಆದ್ದರಿಂದಾಗಿನೇ ಸಹಜವಾದ ರೀತಿಯಲ್ಲಿ ಸೋತ್ತಮರಿಗೆ ಸ್ವಾಧವರ ಅಧೀನರಾಗಿರ್ತಾರಾದ್ದರಿಂದ ಅಸ್ತದೋಷ, ಒಂದು ಫಲ ಕೇಳೋದು ಕೂಡ ದೋಷನೇ. ಮಹಾಫಲೇಶು ಕದ ಅದೂ ಇಲ್ಲ, ಏನೇನೂ ಇಲ್ಲ, ಆದರೂ ಕೂಡ ಗೌರವದಿಂದ ಇರ್ತಾರೆ. ಇವರು ಅವರನ್ನು ಗೌರವದಿಂದನೇ ಏನ್ಬಿಡ್ತಾರೆ. ಹಿಂದೆ ಆಳು ಕಾಳುಗಳನ್ನು ಕೂಡ ಎಷ್ಟು ಚೆನ್ನಾಗಿ ನೋಡ್ತಿದ್ರು, ಮನೆ ಮಕ್ಕಳು ನೋಡಿದ್ರೆ ನೋಡ್ತೀವಿ, ಏನಾದ್ರಾದರೆ ಅಷ್ಟೇ ಅಷ್ಟು ಪ್ರೀತಿಯಿಂದ ನೋಡ್ತಿದ್ರು. ಆ ಡಿಮ್ಯಾಂಡ್ ಅಲ್ಲ, ಅದು ನ್ಯಾಚುರಲಿ ಮಾಡೋ ಕೆಲಸ. ಆ ರೀತಿ ದೊಡ್ಡವರು ಕೂಡ ಚಿಕ್ಕವ್ರನ್ನ ಏನು ಮಾಡ್ತಾರಾಗ, ಸಹಜವಾದ ರೀತಿಯಲ್ಲೇ ಗೌರವಿಸ್ತಾರೆ. ಆಚಾರ ಅದನ್ನು ಹೇಳ್ತಾರೆ, ದೊಡ್ಡವರಲ್ಲಿ ಭಕ್ತಿ ಇರಬೇಕು, ಸಮಾನರಲ್ಲಿ ಸ್ನೇಹ ಇರಬೇಕು, ಚಿಕ್ಕವರಲ್ಲಿ ವಾತ್ಸಲ್ಯ ಇರಬೇಕು. ಚಿಕ್ಕವರಲ್ಲಿ ವಾತ್ಸಲ್ಯ ತೋರಿಸ್ತೇ ಹೋಗೋದು ಕೂಡ ಏನದು, ದೊಡ್ಡ ದೋಷ ಅಂತ ಹೇಳ್ತಾರೆ. ತದ್ಭಕ್ತ ದ್ವೇಷೇ ವಚ. ದೇವರು ಭಕ್ತರಾದ ಮೇಲೆ ನಮಗಿಂತ ಉತ್ತಮರೇ ಆಗಬೇಕು ಅಂತಿಲ್ಲ, ನಮಗಿಂತ ಕಡಿಮೆಯವರಾಗಿದ್ದರೂ ಕೂಡ ಅವರ ಗುಣಗಳಿದ್ರೆ ಏನು ಮಾಡಬೇಕು, ನಾವು ಅವರನ್ನು ಎನ್ಕರೇಜ್ ಮಾಡಬೇಕು, ಗೌರವಿಸಬೇಕು. ಆ ದೃಷ್ಟಿಯಿಂದ ಅದಕ್ಕೆ ಅರ್ಥ ಆಯ್ತು. ಈಗ ಸೋತ್ತಮರು ವಾತ್ಸಲ್ಯದಿಂದ ನೋಡ್ತಾರೆ, ಮುಕ್ತಿಯಲ್ಲಿ ವಿರೋಧ ಇಲ್ಲ. ಇವರು ಗೌರವದಿಂದ ನೋಡ್ತಾರೆ, ಇವ್ರಿಗೂ ಇದಿಲ್ಲ. ಈಗ ಎಲ್ಲರಿಗೂ ಏನಾಯ್ತು, ಈಗ ಸಹಜವಾದ ಸಂಬಂಧ ಇದೆ. ಸಹಜವಾದ ಸಂಬಂಧ ಅದು ಗುಣನಿಮಿತ್ತಿಕವಾದ ಸಂಬಂಧ. ಗುಣನಿಮಿತ್ತಿಕ ಸಂಬಂಧ ಅಂಬೋದು ದೋಷ ಅಲ್ಲ, ಗುಣ ಅದು. ಅದು ಬೇರೆ ಸಂಬಂಧ ನಿಮಿತ್ತವಾದ ಏನಾದರೂ ಪ್ರೀತಿ ಬಂದರೆ ಅದಕ್ಕೆ ಏನದು, ಔಪಾಧಿಕ ಪ್ರೀತಿ. ಅದು ದುರ್ಯೋಧನ ಮೇಲೆ ಧೃತರಾಷ್ಟ್ರ ಭಾರಿ ಪ್ರೀತಿ ಇದೆ. ಎಂಥ ಪ್ರೀತಿ ಅದು? ವ್ಯಾಮೋಹ. ಮಗ ಅಂಬ ಒಂದೇ ಕಾರಣಕ್ಕೆ ಪ್ರೀತಿನೇ ಹೊರತು ಅಲ್ಲಿ ಗುಣಗಳು ಏನೇನೇನು, ಒಂದು ಗುಣ ತೋರಿಸ್ಬೇಕು ಕೊನೆ ಪಕ್ಷ. ಅವನು ಏನು ತೋರಿಸ್ಬೋದಾಗಿತ್ತು ಕೊನೆ ಪಕ್ಷ? ಈ ಗುಣ ಅವನಲ್ಲಿದೆ, ಏನೇನೇನೇನೂ ಇಲ್ಲ. ಅವನೇ ಕೊನೆಗೆ ಹೇಳ್ತಾನೆ, ನಾಶಿತ ಪೃಥ್ವಿ ಸರ್ವ ಧಾರ್ತರಾಷ್ಟ್ರೈಶ್ಚ ದುರ್ನಯೇಹಿ. ನನ್ನ ಮಕ್ಕಳು ನಿಮ್ಮನ್ನು ಹಾಳು ಮಾಡಿಬಿಟ್ಟ ಅಂತ ತಾನೇ ಡಿಕ್ಲೇರ್ ಮಾಡ್ತಾನೆ ಕೊನೆಗೆ. ಅವೆಲ್ಲ ಎಷ್ಟು ಜನ ಹಿಂದವರಿದ್ದರು, ಆದರೆ ಇವತ್ತು ನನ್ನ ಮಗ ಅಂತ ತಪ್ಪು ಮಾಡಿದ, ಆ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀರಿ ಅಂತ ಕೇಳಿ ಬಂದು ಹೋಗ್ತಾನೆ. ಇದು ಏನು ಅಂಥವ್ರ ಮೇಲೆ ವ್ಯಾಮೋಹ ಇತ್ತು ಅಂತ ಕೇಳಿದ್ರೆ ದೋಷ, ಅದು ಪ್ರೀತಿಯಲ್ಲ ವ್ಯಾಮೋಹ ಅಂತ. ವ್ಯಾಮೋಹ ಅಂಬೋದ್ರೆ ಎಂದೂ ಕೂಡ ವರ್ಚ್ಯು ಅಂತ ಕರೆಯೋದಿಲ್ಲ, ದೋಷ. ಪ್ರೀತಿ ಗುಣ ರೆಸ್ಪೆಕ್ಟ್ ಅಂಬೋದೆಲ್ಲ ದೊಡ್ಡದು. ಮುಕ್ತಿಯಲ್ಲಿ ಹಾಗಿರುತ್ತೆ, ಮುಕ್ತಸ್ಯ ನಿಯಮ್ಯಸ್ಯ ಈಶ್ವರಸ್ಯ ಪ್ರಯೋಜಕಸ್ಯ ಮುಕ್ತಾಂತರಾಣಾಂ ಪ್ರಯೋಜ್ಯಾನಾಂಚ ರಾಜೇತಿ ತದ್ಗೃಹಂ ಗತಸ್ಯ ಪ್ರತಿಹಾರಾದೀನಾಂಚ ಉಪಲಕ್ಷಣ. ನೋಡಿದರೆ ರಾಜನ ಮನೆಗೆ ಹೋದರೆ ಪ್ರತಿಹಾರ ಅಂದರೆ ದ್ವಾರಪಾಲಕರು, ಅವರು ಎಷ್ಟು ಕಡಿಮೆ ಇರ್ತಾರೆ ಇವನಿಗಿಂತ, ಏನು ಮಾಡ್ತಾರೋ ಅವರು, ನಿಲ್ಲಿ ನಿಲ್ಲಬೇಕು ಅವನು, ಏನು ಮಾತಾಡೋಗಿಲ್ಲ ಬೈಕು ಅಂತ, ಏನೇ ಅರ್ಜೆಂಟ್ ಏನು ಅರ್ಜೆಂಟ್ ಇಲ್ಲ, ಇನ್ನೊಬ್ಬರೇ ಅವ್ರು ಅನೇ ಭಾಳ ಒಳಗೋಗಿ ಫಸ್ಟ್ ಅಂತ ಹೇಳ್ತಾರೆ, ನಿಮ್ಮನ್ನಲ್ಲೇ ಸೇರ್ತಾರೆ ಪಾಪ, ಸಿಟ್ಟು ಬಂದರೂ ಬೇಡ ಪೂರ್ತಿ ಇಲ್ಲ ಮಾಡಿಬಿಡ್ತಾರೆ, ಏನು ಮಾಡಬೇಕಾಗ, ನಿರ್ವಾಹ ಇಲ್ಲ ಕಾಯಬೇಕು ಅಂತ ಪ್ರಸಂಗ ಇಲ್ಲ. ಪ್ರತಿಹಾರಾದಿ ಪ್ರತಿಹಾರರು ಅಂದರೆ ದ್ವಾರಪಾಲಕರು ಅಂತ ಅರ್ಥ. ದ್ವಾರಪಾಲಕರು ಎಡಬಲ ಸೇವಕರು ಎಲ್ಲ ಕೂಡ ಅಂಥವ್ರು, ಅಲ್ಲಿದ್ದ ಮೇಲೆ ಗೌರವ ಕೊಡಬೇಕಾಗ್ತದೆ. ಪ್ರತಿಹಾರಾದೀನಾಂಚ ಉಪಲಕ್ಷಣಂ ರಾಜಗೃಹಗತಸ್ಯ ಸ್ವಾಸವ ನಿಯಮ್ಯತ್ವಂ ರಾಜಾದೀನಾಂ ದೋಷವತ್ವಾದ್ಯುಕ್ತಂ. ರಾಜಗೃಹಗತಸ್ಯ ಸ್ವಾಸವ ನಿಯಮ್ಯತ್ವಂ ರಾಜಾದೀನಾಂ ದೋಷವತ್ವಾದ್ಯುಕ್ತಂ. ರಾಜ ಮೊದಲಾದವರ ಮನೆಗೆ ಹೋದಾಗ ನಮಗಿಂತ ಕಡಿಮೆಯರಾದ ದ್ವಾರಪಾಲಕರು ಮೊದಲಾದವರ ವಶಕ್ಕೆ ನಾವು ಆಗ್ತೇವೆ ಅಂತ ಕೇಳಿದರೆ ಅದು ದೋಷನೇ. ಈಗ ರಾಜನ ದೋಷ ಎಲ್ಲ ದೋಷ ಸೇರಿಕೊಂಡು ಏನಾಗುತ್ತದೋ ನಮಗಂಥ ಒಂದು ಸ್ಥಿತಿ ತರುತ್ತೆ. ವೈಕುಂಠದಲ್ಲಿ ಪ್ರಸಂಗ ಇಲ್ಲವೇ ಇಲ್ಲ, ಅದರಿಂದಾಗಿಯೇ ಈ ಲೋಕದಂತೆ ಆ ಲೋಕ ಇಲ್ಲ. ಅತ್ರ ಭಗವದೋಕೋ ಗತ ಭುಕ್ತಸ್ಯ. ನಮ್ಮಲ್ಲೂ ಲೋಕ ಸಿಂಪಲ್ ತಗೊಳ್ಳಿ, ಕಬ್ಬಣ ಜೋರು ಕೊಟ್ಟ ಇಷ್ಟು ಕೇಳಿದೆ, ಯಾರೋ ಕೊಟ್ಟ ಕೊಟ್ಬಿಟ್ಟು ದುಡ್ಡು ಏ ಬೇಡ ಅಂತ ಹೇಳಿಬಿಟ್ಟ. ಮರು ದಿವಸ ಬಂಗಾರ ಕೊಡಿ ಅಂತ ಕೇಳಿದೆ, ಕೊಟ್ಟ ದುಡ್ಡು ಕೇಳಿದೆ. ನಿನ್ನೆ ನೀವು ಇಷ್ಟು ಕಬ್ಬಿಣ ಕೊಟ್ಟು ಇರೋ ಕೇಳಲಿಲ್ಲ, ಇಷ್ಟು ಬಂಗಾರ ದುಡ್ಡು ಕೇಳ್ತೀರಲ್ಲ ಅಂತ ಕೇಳಿದರೆ, ಅದು ಲೋಹ ಇದು ಲೋಹ, ಇದು ಲೋಕ ಅದು ಲೋಕ, ವೈಕುಂಠನೂ ಲೋಕ ಅಂಥೇಳಿ ಅದ್ರ ಬೆಲೆ, ಚಿನ್ನನೂ ಲೋಹ ಕಬ್ಬಿಣನೂ ಲೋಹ ಅಂಥೇಳಿ ಕಬ್ಬಿಣಕ್ಕೆ ಚಿನ್ನದ ಬೆಲೆ ಕೊಡೋಕ್ಕೂ ಬರೋದಿಲ್ಲ. ಚಿನ್ನಕ್ಕೆ ಲೋಹ ಕಾಮನ್ ಫ್ಯಾಕ್ಟ್ರೇ, ಎಂಥ ಲೋಹ ಅದು, ಮಿಲಿಗ್ರಾಮ್ ಗಟ್ಟಲೆ ಹುಡುಕ್ತಕ್ಕ ಲೋಹ ಅದು, ಇದು ಕೆ ಜಿ ಗಟ್ಟಲೆ ಟನ್ ಗಟ್ಟಲೆ, ದೊಡ್ಡದರಲ್ಲಿ ಟನ್ ಗಟ್ಟಲೆ ಇದ್ದಾಗ ಲೆಕ್ಕ. ಎಷ್ಟೋ ಬಿಸಾಕ್ಬಿಟ್ಟು ದೊಡ್ಡ ಬಿಸಾಕಿ ತೊಗೊಂಡೋಗಿ ಪರವಾಗಿಲ್ಲ ಅಂತ ಹೇಳ್ಬಿಡ್ತ, ದೊಡ್ಡದೋದು ಎಷ್ಟೋ ಎಷ್ಟೋ ಕೆ ಜಿ ಇರುತ್ತೆ, ತೊಗೊಂಡೋಗಿ ಪರವಾಗಿಲ್ಲ, ಸುಮ್ಮನೆ ಬಿದ್ದು ಹಾಳಾಗ್ತಿತ್ತು ತೊಗೊಂಡೋಗಿ, ನಮಗೆ ಒಳ್ಳೆಯದಾಯ್ತು ಒಯ್ದು ಬಿಟ್ಟಿರಬೇಕು ಜಾಗ ಕ್ಲಿಯರ್ ಆಗುತ್ತೆ ಅಂತ. ಯಾವ್ದು ದುಡ್ಡು ಕೊಟ್ಟು ತೊಗೊಂಡೋಗ್ಬೇಕಾಗುತ್ತೆ, ದುಡ್ಡು ಬೇರೆ ಕೊಡ್ತಾರೆ ತೊಗೊಂಡೋಗ್ಬಾರ ಅಂತ ಹೇಳ್ಬಿಟ್ಟು ಆ ಸ್ಥಿತಿ ಇರ್ತದೆ. ಚಿನ್ನನ ರೀತಿ ಮಾಡ್ತಾರ ಸಾಧ್ಯ ಇಲ್ಲ. ಸೊ ಲೋಹತ್ವ ಸಾಮ್ಯ ಇದ್ದರೂ ಕೂಡ ಅಲ್ಲಿ ಬೆಲೆಯಲ್ಲಿ ಹಾಗೆ ವ್ಯತ್ಯಾಸ ಇದೆಯೋ, ಲೋಕತ್ವ ಸಾಮ್ಯ ಇದ್ದರೂ ಕೂಡ ವೈಕುಂಠಕ್ಕೂ ಬೇರೆ ಲೋಕಗಳಿಗೂ ತುಂಬ ವ್ಯತ್ಯಾಸ ಇದೆ. ಅದರಿಂದ ಅಲ್ಲಿ ಹೋಗಲೇಬೇಕು. ಅತ್ರ ಭಗವದೋಕೋ ಗತ ಮುಕ್ತಸ್ಯ ಸರ್ವ ನಿಯಾಮಕ ಈಶ್ವರಸ್ಯ ಮುಕ್ತಾಂತರಾಣಾಂಚ ಸತ್ಯ ಸಂಕಲ್ಪತ್ವೇನ ನಿರಸ್ತ ಅಜ್ಞಾನ ವಿರುದ್ಧ ಕಾಮಾದಿ ದೋಷವತ್ವಾದೇವ ಯಥಾಯೋಗ್ಯಮೇವ ಅಧಮ ಉತ್ತಮ ಭಾವ ಅನತಿಕ್ರಮೇಣೈವ ನಿಯಮ್ಯ ನಿಯಾಮಕ ಭಾವ ಸ್ವೀಕಾರೋಪತ್ತೇ ರೀತಿ ಭಾವ. ಲಾಂಗ್ ಸೆಂಟೆನ್ಸ್ ಇದು. ಏನಂತ ಹೇಳಿದರೆ ಅತ್ರ ಭಗವದೋಕೋಗತ ಮುಕ್ತಸ್ಯ, ಇಲ್ಲಿ ಭಗವಂತನ ಲೋಕಕ್ಕೆ ಹೋದಂಥ ಮುಕ್ತನಿಗೆ ಸರ್ವನಿಯಾಮಕ ಈಶ್ವರಸ್ಯ, ಸರ್ವನಿಯಾಮಕನಾದ ಈಶ್ವರನ ಮುಕ್ತಾಂತರಾಣಾಂಚ ಮತ್ತು ಬೇರೆ ಮುಕ್ತರ ಸತ್ಯಸಂಕಲ್ಪತ್ವೇನ, ಎಲ್ಲರಿಗೂ ಸತ್ಯಸಂಕಲ್ಪ ಇರೋದರಿಂದ ನಿರಸ್ತ ಅಜ್ಞಾನ ವಿರುದ್ಧ ಕಾಮಾದಿ ದೋಷವತ್ವಾದೇವ, ಅಜ್ಞಾನಕ್ಕಿಂದಾಗಿ ವಿರುದ್ಧವಾದಂಥ ಕಾಮಾದಿ ದೋಷ ಯಾವುದೂ ಇಲ್ಲದೇ ಇರೋದರಿಂದ ಯಥಾಯೋಗ್ಯಮೇವ ಯಥಾಯೋಗ್ಯವಾಗಿ ತಾರತಮ್ಯ ಕ್ರಮದಲ್ಲಿ ಅಧಮ ಉತ್ತಮ ಭಾವ ಅನತಿಕ್ರಮೇಣೈವ ಅಧಮ ಉತ್ತಮ ಭಾವ ಅನತಿಕ್ರಮೇಣೈವ ಅಧಮ ಉತ್ತಮ ಭಾವ ಅಂದರೆ ನೀಚೋಚ್ಚ ಭಾವ, ನೀಚೋಚ್ಚ ಭಾವವನ್ನು ಇಟ್ಟುಕೊಂಡೇನೆ ಏನಾಗಿದೆ, ನಿಯಮ್ಯ ನಿಯಾಮಕ ಭಾವ ಸ್ವೀಕಾರೋಪತ್ತೇ ರೀತಿ ಭಾವ. ನಿಯಮ್ಯ ನಿಯಾಮಕ ಭಾವ ಇದೆ ಆದರೆ ಬಂಧನ ಇಲ್ಲ, ಇದು ಮುಖ್ಯ. ನಿಯಮ್ಯ ನಿಯಾಮಕ ಭಾವ ಇದೆ, ಬಂಧನ ಇಲ್ಲ. ಈ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ವೈಕುಂಠ ಲೋಕಕ್ಕೂ ಇದಕ್ಕೆ ವ್ಯತ್ಯಾಸ ಗೊತ್ತಾಗುತ್ತೆ. ನಾನು ಏನು ಕಂಟ್ರೋಲ್ ಇದೆ, ಎಂಥ ಕಂಟ್ರೋಲ್ ಅದು, ವಾಂಟೆಡ್ ಕಂಟ್ರೋಲ್ ಏನಂತೀವಿ ನಾವು ಅದನ್ನು, ಬಂಧನ ಅಂತ ಕರೆಯೋದಿಲ್ಲ. ವಾಂಟೆಡ್ ಕಂಟ್ರೋಲ್ನ ಬಂಧನ ಅಂತ ಕರೆಯೋದಿಲ್ಲ, ಎಂಜಾಯ್ ಇಟ್. ಬಂಧನ ಯಾವಾಗ ನಮಗೆ, ಅನ್ವಾಂಟೆಡ್ ಆದಾಗ ಮಾತ್ರ ಬಂಧನ. ವಾಂಟೆಡ್ ಆದಾಗ ಅವ್ರ ಹಿಂದೆ ಹೋಗ್ತಾರೆ, ಅವರಿಂದೇನೆ ಹೋಗ್ತೀವಿ ಅಂತ ಹೇಳ್ತಾರೆ, ಇವರು ಏ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ, ಅವರಿಂದ ಯಾಕೆ ಹೋಗ್ತೀರಿ, ನಮೇನು ಪ್ರಾಬ್ಲಮ್ ಇಲ್ಲ, ಓಕೆ ಅಷ್ಟೆ. ನೀವಿಲ್ಲ ಇಲ್ಲ ಇಲ್ಲ, ಅವ್ರು ಲೀಡ್ ಮಾಡಿದರೆ ಮಿಸ್ ಆಗ್ತದೆ, ನಾನು ಲೀಡ್ ಅವರೇ ಮಾಡಲಿ, ಇಲ್ಲ ಈ ರೀತಿ ಭಾವನೆ ಇದೆಯೋ ಇಲ್ಲೋ, ಇದ್ದೇ ಇದೆ, ಅದರಲ್ಲಿ ಯಾವ ದುಃಖನೂ ಇಲ್ಲ ಏನೂ ಇಲ್ಲ. ಅದರಿಂದಾಗಿರ್ತಾರೆ ಒಬ್ಬರಲ್ಲೂ ಕಾಮಕ್ರೋಧಗಳಿಲ್ಲ, ದೋಷ ಇಲ್ಲ, ಅವನು ತುಡಿಬೇಕು, ಇದಿಲ್ಲ, ನನ್ನಿಂದ ಮುಂದೆ ಹೋಗ್ತಾ ಏನೇನು ಅಲ್ಲಿ ಏನಿದ್ರೂ ಎಂಟ್ರಿ ಇಲ್ಲ ವೈಕುಂಠ ಲೋಕಕ್ಕೆ. ಅದೇನೇ ಇದ್ರೂ ಕೂಡ ಇಲ್ಲೂ ಕೂಡ ತಮಾಷೆ ಏನು ಗೊತ್ತಾ, ಇವತ್ತು ವಿಷ್ಣು ಸಹಸ್ರನಾಮ ಎಲ್ಲ ಇದೆ, ಇನ್ನೊಬ್ಬರ ಮನೆ ಹಾಳಾಗಲಿ ಅಂತ ಹೇಳಾಗಿಲ್ಲ, ಅದನ್ನು ಗೊತ್ತಾಯ್ತಿಲ್ಲ ಅಂಥವ್ರು ವಿಷ್ಣುದಾಸರು ಹೇಳಾಗಿಲ್ಲ ಫಸ್ಟ್ ಅವರು. ಅದೆಲ್ಲ ಏನಿದ್ದರೂ ಯಾವುದಕ್ಕೆ ಒಳ್ಳೇದು ಮಾಡಬೇಕು, ಅದಕ್ಕೆ ಒಳ್ಳೇದಕ್ಕೆ ಮಾತ್ರ. ಈ ಪ್ರಾಣಿ ಕೀಲಿಂಗ್ ಅಂತ ಬರುತ್ತೆ ನೋಡಿದ್ದೀರಾ, ಪ್ರಾಣಿ ಕೀಲಿಂಗ್ನಲ್ಲಿ ವಾಸಿ ಮಾಡುವುದು ಹೊರತು ರೋಗ ಭಕ್ತರೆಲ್ಲ ಕೂಡ ಅವರು ನಿರ್ದೋಷರೇ, ಆದ್ದರಿಂದ ಅವ್ರಿಗೆ ಕೆಟ್ಟ ಭಾವನೆ ಇರೋದೇ ಇಲ್ಲ. ಅರ್ಥ ಆಯ್ತಾ? ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಋಷಭಾಸುರ ಏನಾಗಿತ್ತ ಅಂತ ಅಲ್ಲಿ ಏನು ಉತ್ತರ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ? ಋಷಭಾಸುರ ಎರಡು ಕಷ್ಮೀಗೆ ತಗೊಳ್ರಿ, ಯಾಕೆ ಜೀವದ್ವಯ ಆವೇಶ, ಆ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಅದು ಉತ್ತರ ಕೊಡದೆ ಹೋಗಿದ್ರೆ ಪ್ರಾಬ್ಲಮ್ ಬರ್ತಿತ್ತು. ಗೊತ್ತಾಯ್ತಾ? ಅದು ಉತ್ತರ ಕೊಟ್ಟ ಮೇಲೆ ಆ ಸಮಸ್ಯೆ ಇಲ್ಲ. ಜೀವದ್ವಯ ಆವೇಶ ಮತ್ತು ದಸರ ಪ್ರಾರಬ್ಧ ಕರ್ಮ ಇವೆಲ್ಲ ಏನೇನೋ ಕಾರಣಗಳಿರುತ್ತೆ. ಕಾರಣ ಇಲ್ಲದೆ ಹೋದಾಗ ಏನಾಯ್ತು? ಏನು ಅವ್ರಿಗೇನಿಲ್ಲ, ಅವ್ರು ದ್ವೇಷ ಮಾಡಲಿಕ್ಕೆ ಏನು ಕಾರಣ ಇಲ್ಲ. ವರ ತೊಗೊಂಡು ಇಮ್ಮಿಡಿಯೇಟ್ಲಿ ನಾನು ಯಾರ ತಲೆ ಮೇಲೆ ಕೈ ಇಡ್ತೇನೋ ಅವ್ರು ಸಾಯ್ಬೇಕು, ವರ ಕೊಟ್ಟು ತಕ್ಷಣ ನಿಮ್ಮ ತಲೆ ಮೇಲೆ ಇಮ್ಮಿಡಿಯೇಟ್ ಸ್ವಲ್ಪ ದಿವಸ ಕೂಡ ಅಲ್ಲ, ಆ ಕ್ಷಣಕ್ಕೇನೆ ಬಗ್ಗೆ ಬಗ್ಗೆ ನಾನೇ ತಲೆ ಮೇಲೆ ಕೈ ಇಡ್ತೇನೆ. ಎಷ್ಟು ನೀಚ ಇದ್ದಾನೆ. ಆ ರೀತಿಯೆಲ್ಲ ವಿಷ್ಣು ಭಕ್ತರು ಮಾಡಿದ್ರು ಕೇಳಿದ್ದಾರೆ ಎಲ್ಲಾದರೂ ಕೂಡ. ಎಲ್ಲೆಲ್ಲೇ ಇಲ್ಲ, ಇನ್ನೇನು ತಮಾಷೆ ಏನಾಯಿತು? ದುರ್ವಾಸರು ಸೋತ್ಬಿಟ್ರು, ಅಂಬರೀಷರಾದರೆ ಸೋತರು, ಚಕ್ರ ಬಿಡಲಿಲ್ಲ. ಅಂಬರೀಷ್ ಸ್ತೋತ್ರ ಮಾಡಿದ್ರೆ ಬಿಡ್ತು, ಆಗಲೂ ಕೂಡ ಅಂಬರೀಷ ಏನು ಮಾಡಲಿಲ್ಲ ನೋಡಿದರೆ ಎಷ್ಟು ದೊಡ್ಡವನು ನಾನು, ಗೊತ್ತಾಯ್ತಾರೆ ನಿಮ್ಗೆ ಈಗಲಾರು ಅನ್ನಕ್ಕೆ ಹೋಗಲೇ ಇಲ್ಲ. ಮೇನೇ ಪರಾನುಭಾವಂ, ಇದು ದೇವರ ಅನುಗ್ರಹ ಅಷ್ಟೇ ಹೊರತು ಅವ್ರು ಹೇಳಿದ ಸ್ವಾಮಿ ಭಾರಿ ದೊಡ್ಡವರು, ನಿಮಗೂ ಸಂಬಂಧನೇ ಇಲ್ಲ, ಎಷ್ಟು ಅಕ್ಸೆಪ್ಟ್ ಮಾಡ್ತಾನೆ ಇದು. ಅವ್ರು ನಮಸ್ಕಾರ ಮಾಡೋಕೆ ಬೇಡ, ನೀವು ಮಾಡಬಾರ್ದು, ಭಾರಿ ದೊಡ್ಡವರು ಇದು ಹೇಳುತ್ತೆ. ಆ ಕಾಲಕ್ಕೆ ಅವನಿಗೆ ಅಹಂಕಾರ ದೋಷ ಬರಲೇ ಇಲ್ಲ. ದುಷ್ಟರು ಸಣ್ಣ ಪುಟ್ಟ ಕಾರಣಕ್ಕೇನೆ ಇಲ್ಲಿ ಏನೇನೋ ಕ್ಲೇಮ್ ಮಾಡ್ತಿರ್ತಾರೆ, ವಿಷ್ಣು ಭಕ್ತರು ಎಂದೂ ಹಾಗೆ ಮಾಡೋದೇ ಇಲ್ಲ. ಅದು ತುಂಬ ಇವನು ಧ್ರುವರಾಜ ನೋಡಿ, ತಾಯಿ ಬಲ್ ತಾಯಿ ಅವಮಾನ ಮಾಡಿಲ್ಲ, ದೇವರ ದಾಸ ವಾಪಸ್ ಬಂದ, ಆಮೇಲೆ ನಮಸ್ಕಾರ ಮಾಡಿದ ಆಕೆಗೆ, ಸೇರ್ತಿರ್ಸೋಳಕ್ಕೆ ಹೋಗಲೇ ಇಲ್ಲ. ಇದು ಅರ್ಥ ಆಗುತ್ತಾ? ಇದು ಕೈಕೇಯಿ ರಾಮದೇವರೇ ಮಾಡಿದ, ಕೈಕೇಯನ್ನು ಬೈಬೇಡಿ, ಯಾರು ಹೇಳಿ ಕಳಿಸ್ತಾರೆ ಕೈಕೇಯನ್ನು ಯಾರು ಬೈಬೇಡಿ. ಇವೆಲ್ಲ ಏನು ತೋರಿಸುತ್ತೆ? ವಿನಾಕಾರಣ ಕೋಪ ಇಲ್ಲಲ್ಲ, ಸಕಾರಣವಾಗಿದ್ದರೂ ಕೋಪ ಮಾಡ್ಕೊಡೋದಿಲ್ಲ, ತಪ್ಪಿದ ಮುಂದೆ ಸರಿ ಹೋಗ್ತಾರೆ, ಏನು ಯೋಚನೆ ಮಾಡಬೇಡಿ, ಮುಂದೆ ಒಳ್ಳೇದಾಗತ್ತೆ. ಇಷ್ಟರ ಮಟ್ಟಿಗೆ ಪೇಷನ್ಸ್ ಇದ್ದಿದ್ದಕ್ಕೆ ಏನಂತ ಕರೀತಾರೆ, ದೇವರು ದೇವರ ಭಕ್ತರಲ್ಲ, ಎಂದು ಕೆಟ್ಟದನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಅನ್ನೋ ಕಾನ್ಸೆಪ್ಟ್ ಇಲ್ಲೇ ಇರಬೇಕಾದ್ರೆ ವೈಕುಂಠಕ್ಕೆ ಹೋದಾಗ ಆಗಿರ್ತಾರ? ಸಾ ಮನೆಯಲ್ಲೇ ಮಡಿ ಮಾಡೋ, ನೀವು ಗಂಗಾ ತೀರದಲ್ಲಿ ಕೂತ ಮೇಲಿಗೆ ಆಗ್ತಾನ? ಬೆಸ್ಟ್ ಚಾನ್ಸ್ ಅವನಿಗೆ. ನಾನು ನಿರ್ದೋಷತ್ತೇ ಪ್ರಮಾಣ ಮಾಹ ಮುಕ್ತಾನಾಮಿತಿ, ಹಾಗಿದ್ರೆ ನಿರ್ದೋಷ ಅಂತ ಹೇಳೋದಕ್ಕೇನು ಕಾರಣ ಅಂದರೆ ಪ್ರಮಾಣ ಕೊಟ್ಟು. ಮುಕ್ತಾನಾಂ ಪತಯೋ ದೇವಾಹ ದೇವಾನಾಂಚ ಪ್ರಜಾಪತಿ ತಸ್ಯ ವಿಷ್ಣುರ್ನ ಚೈವೇದಂ ಪಾರಾವರ್ಯಂ ವಿನಶ್ಯತಿ ಇತಿ ಶ್ರುತೇಹೇ. ಮುಕ್ತರಿಗೆಲ್ಲ ದೇವತೆಗಳು ಅಧಿಪತಿಗಳು, ದೇವತೆಗಳಿಗೆಲ್ಲ ಬ್ರಹ್ಮದೇವರು ಅಧಿಪತಿಗಳು, ಬ್ರಹ್ಮದೇವರು ವಿಷ್ಣು ಅಧಿಪತಿ. ಈ ಒಂದು ತಾರತಮ್ಯ ಏನು ಮಾಡಿದ್ರೆ ಹೋಗೋದಿಲ್ಲ. ಚತುರಾನನ ಪೂರ್ವ ವಿಮುಕ್ತ ಗಣ ಹರಿಮೆತ್ಯತು ಪೂರ್ವವ ದೇವ ಸದಾ ನಿಯತೋಚ್ಯ ವಿನೀಚತೆ ಯೈವ ನಿಜಾಂ ಸ್ಥಿತಿ ಮಾಪುರಿತಿ ಸ್ಮ ಪರಂ ವಚನಂ. ಎಲ್ಲಿದ್ದಿದೋ ರಾಜಸ್ತೋತ್ರದ ಮಾತು, ಗೊತ್ತಾಯ್ತಾ? ಮುಂದೆ ಆನಂದ ತೀರ್ಥ ಮುನಿನ ಪೂರ್ಣ ಪ್ರಜ್ಞಾಭಿದಾಯುಜ ಕೃತಂ ಹರಿಯಷ್ಟಕಂ ಭಕ್ತ್ಯ ಪಠತ ಪ್ರಿಯತೆ ಹರಿ. ಅದೇನು ಹೇಳ್ತಾರೆ? ಚತುರಾನನ ಪೂರ್ವ ವಿಮುಕ್ತ ಗಣ ಪ್ರಜಾಪತಿ ಪದ ಹಾಗೆ ಇದೆ. ಆಮೇಲೆ ಪಾರಾವರ್ಯಂ ನಿಯತೋಚ್ಚ ವಿನೀಚತ ಪಾರಾವರ್ಯ ತಾರತಮ್ಯ, ಅದು ಫಿಕ್ಸೆಡ್, ಅದು ಫಿಕ್ಸೆಡ್ ತಾರತಮ್ಯ ಹೋಗೋದಿಲ್ಲ, ಹಾಗೆ ಉಳ್ಕೊಳ್ಳುತ್ತೆ. ಇದು ವಿಷ್ಣು ಲೋಕದ ಹಿರಿಮೆ ಅಂತ ಹೇಳಿದ್ರಿಂದ ಏನ ಏವಂ ಹೀಗೆ, ಗೊತ್ತಾಯ್ತಾ? ಚ ಏವ ಇದಂ ಚೈವೇದಂ ಹೀಗೆ ಪಾರಾವರ್ಯಂ ಪರ ಅಪರ ಪರ ಅವರ ಪಾರಾವರ್ಯ, ಗೊತ್ತಾಯ್ತಾ? ಪರತ್ವ ಅವರತ್ವ ಅಂದರೆ ಶ್ರೇಷ್ಠತ್ವ ಕಡಿಮೆ ಆಗಿರೋದು, ನೀಚ ಭಾವ ಉಚ್ಚ ಭಾವ ತಾರತಮ್ಯ ಅದೇನಾಗೋದಿಲ್ಲ, ನಾ ವಿನಶ್ಯತಿ ಹೋಗೋದಿಲ್ಲ. ಇತಿ ಶ್ರುತೇಹೇ. ಅನ್ಯ ಹೌದು, ಯಾಕೆ ಚಿಕ್ಕ ಮಕ್ಕಳು ಅಯೋಗ್ಯರೋ ಯೋಗ್ಯರೋ ಯಾಕೆ ಒದಿತಾರೆ ಮತ್ತೆ? ತಿಳುವಳಿಕೆ ಇಲ್ಲ, ಅಷ್ಟೇ ಹೇಳಿಲ್ಲ, ತಿಳುವಳಿಕೆ ಇಲ್ಲ, ಹಾಗೆ ತಿಳುವಳಿಕೆ ಇಲ್ಲ. ಇನ್ನೇನು ಹಸರಾವೇಶ ಬೇಕಿಲ್ಲ ಅದಕ್ಕೆಲ್ಲ, ಅಲ್ಲ ಅಲ್ಲ, ಅದು ದೊಡ್ಡವರಿಗೆ ಹಸರಾವೇಶರೇ ಆಗಿ ಮಾಡಿದರೆ, ಚಿಕ್ಕ ಮಕ್ಕಳು ಹಸರಾವೇಶ ಇದೆ ಅಂತ ಹೇಳ್ತೀವಿ, ಹೇಳೋದಿಲ್ಲ, ತಿಳುವಳಿಕೆ ಇಲ್ಲ ಅಂತ ಹೇಳ್ತೇವೆ. ದೊಡ್ಡವ್ರು ಮಾಡಿದಾಗ ಕುಡಿದಿರಬೇಕು ಅಂತಾರೆ, ಚಿಕ್ಕವ್ರು ಮಾಡಿದಾಗ ತಿಳುವಳಿಕೆ ಇಲ್ಲ ಅಂತ ಹೇಳ್ತಾರೆ, ಅರ್ಥ ಆಯ್ತಾ? ಆದ್ದರಿಂದ ದೊಡ್ಡವ್ರು ಮಾಡಿದಾಗ ಹಸರಾವೇಶ ಅಂತ ಕರಿಬೇಕು, ಚಿಕ್ಕವರಿಗೆಲ್ಲ ತಿಳುವಳಿಕೆ ಇಲ್ಲ ಅಂತ ಕರಿಬೇಕು. ಹಾಂ, ಬದಿತಾರೆ ಅವಾಗ ಬಂದು ಏನಾಗುತ್ತೆ, ನಮಗೆ ನೋವಾಗೋದಿಲ್ಲ, ದುಃಖನೂ ಆಗೋದಿಲ್ಲ, ಏನಾಗುತ್ತೆ, ಆ ಕಾಲು ಏನಾಯಿತು ಅಂತ ಆಬಿಟ್ಟು ಯೋಚನೆ ಮಾಡ್ತಾನೆ ಹೊರತು ಇದನ್ನು ಹೇಳೋದಿಲ್ಲ. ಅಯಂಚ ನ್ಯಾಯ ಅತಯೇವ ಇತ್ಯನೇನ ಸತ್ಯಸಂಕಲ್ಪತ್ವಾದೇವ ಸ್ವಾಧಮ ನಿಯಮ್ಯತ್ವ ನಾಯಿತಿ ವದತ ಈಶ್ವರಾದೇಹೇ ಸದೋಷತ್ವೇ ಸತ್ಯಸಂಕಲ್ಪತ್ವಮೇವ ನಶ್ಯಾದಿತಿ ಸೂಚನೇನ ಸೂಚಿತ. ಅತಯೇವ ಅಂತ ಪದ ಇದೆ, ಅತಯೇವ ಚ ಅನನ್ಯಾಧಿಪತಿ ಈಶ್ ಅತಯೇವ ಅಂದರೆ ಆದ್ದರಿಂದನೇ ಅಂತ ಅರ್ಥ. ಆದ್ದರಿಂದನೇ ಅಂದರೆ ಏನು ಸೂತ್ರ ಅದು, ಅದಕ್ಕೆ ಹೇಳ್ತಾರೆ ಸತ್ಯಸಂಕಲ್ಪತ್ವಾದೇವ ಸ್ವಾಧಮ ನೇಮ್ಯತ್ವ ನ ಇತಿ ವದತ ಈಶ್ವರಾದೇಹೇ ಸದೋಷತ್ವೇ ಸತ್ಯಸಂಕಲ್ಪತ್ವಮೇವ ನಶ್ಯಾತಿಥಿ ಸೂಚನೆಯನ್ನ ಸೂಚಿತ. ದೇವರಿಗೆ ಮತ್ತು ಮುಕ್ತರಿಗೆ ದೋಷ ಒಪ್ಪಿಕೊಂಡ್ರೆ ಸತ್ಯಸಂಕಲ್ಪತ್ವ ಇರ್ತೇನೆ ಇಲ್ಲ. ಸತ್ಯಸಂಕಲ್ಪತ್ವ ಯಾತಕ್ಕೆ ಬಂತವರಿಗೆ, ನಿರ್ದೋಷತ್ವನೇ ಕಾರಣ ಅದಕ್ಕೆ. ನಿರ್ದೋಷತ್ವ ಇದ್ದಾಗ ಸತ್ಯಾಸಂಕಲ್ಪ, ನಿರ್ದೋಷತ್ವ ಇದ್ದು ಹೋದ್ಬಿಟ್ಟಾಗ ಸಂಕಲ್ಪ ಏನಾಯ್ತು ಅಲ್ಲಿಗೆ ಬಿಟ್ಟೋಯ್ತು. ಆದ್ದರಿಂದ ವಿಷ್ಣು ನಿರ್ದೋಷ ಸತ್ಯಸಂಕಲ್ಪ, ಮುಕ್ತರು ದೋಷ ಇಲ್ಲ ಆದರೆ ಅವರು ಸತ್ಯಸಂಕಲ್ಪ. ಆದರೆ ವಿಷ್ಣು ಸ್ವಾತಂತ್ರ್ಯನ ಸತ್ಯಸಂಕಲ್ಪ, ಇವರು ವಿಷ್ಣು ಅನುಗ್ರಹದ ಸತ್ಯಸಂಕಲ್ಪರು, ಇದನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಅತಏವ ಆದ್ದರಿಂದನೇ, ಅತ ಅಂಬದೇನೋ ಅತ್ರ ಬೇರೆ ಅತ ಬೇರೆ, ಅತ್ರ ಅಂದರೆ ಅಲ್ಲಿ, ಅತ ಅಂದರೆ ಆದ್ದರಿಂದ. ನಚ ದೇಹ ಭಾವೇ ತತ್ಕಾರ್ಯ ದುಃಖಾದಿ ತದ ಭಾವೇ ಭೋಗಾ ಸಂಭವ ಇತಿ ದೋಷ. ದೇಹಾಭಾವಾಚ್ಚ ಭಾವಾಚ್ಚ ನಿರ್ಭೋಗಿತ್ವಂಚ ದುಃಖಿತಾಂ ಯಾಂತ್ಯ ಮುಕ್ತಾನೋಹಯಂಚ ಮುಕ್ತಾನಾಂ ವಶಿತಾ ಯತಃ ಇತಿ ಶ್ರುತ್ಯೈವ ವಿಶೇಷ ಕೃಪ್ತೇ. ನಚ ದೇಹ ಭಾವೇ ತತ್ಕಾರ್ಯ ದುಃಖಾದಿ, ಆ ಹಿಂದೇನು ಹೇಳಿದ್ದ, ದೇಹನೇ ಇಲ್ಲ ಮುಕ್ತರಿಗೆ, ಅದನ್ನು ಹೇಳೋದಾದರೆ ಅವನಿಗೆ ಭೋಗನೇ ಇಲ್ಲ. ದೇಹ ಇದೆ ಅಂದರೆ ಇಲ್ಲಿರೋ ಭೋಗ ಇದ್ರೆ ಬಂದಾಗಾಯ್ತು, ಏನು ಉಪಯೋಗ, ಹೀಗಾಗಿ ಮುಕ್ತಿ ಬೇಡ ಅಂತ ಹೇಳಿದ್ದ. ಈಗ ಇನ್ನೊಂದು ಕಾರಣ ಕೊಡ್ತಾನೆ, ಇವ್ರ ದೇಹ ಇದೆ ಅಂತ ಹೇಳಿದ್ವಿ ನಾವು, ಏನಂತ ಹೇಳಿದ್ವಿ, ಚಿನ್ಮಾತ್ರ ದೇಹ ಅಂತ ಹೇಳಿದ್ವಿ, ಗೊತ್ತಾಯ್ತಾ, ಚಿನ್ಮಾತ್ರ ದೇಹ ಅಂತ ಹೇಳಿದ್ವಿ. ಈ ಪ್ರಶ್ನೆ ಮಾಡ್ತಾನೆ, ಆ ಪ್ರಶ್ನೆ ಮತ್ತೆ ತಗೊಂಡ ಈಗ. ನಚ ದೇಹ ಭಾವೇ, ದೇಹ ಅಭಾವೇ ಅಲ್ಲ ಈಗ, ದೇಹ ಭಾವೇ ಮುಕ್ತನಿಗೆ ದೇಹ ಇರೋದಾದರೆ ತತ್ಕಾರ್ಯ ದುಃಖಾದಿಹಿ, ದೇಹದಿಂದ ಏನೇನು ಬರುತ್ತೆ, ದೇಹ ಇರೋವರೆಗೂ ನೆಗಡಿ ಕೆಮ್ಮು ಹೋಗೋದಿಲ್ಲ, ದೇಹ ಇರೋವರೆಗೂ ರೋಗ ತಪ್ಪಿದ್ದಲ್ಲ, ಜಾತಸ್ಸಿ ಧ್ರುವೋ ಮೃತ್ಯು ಸಾವು ತಪ್ಪಿದ್ದಲ್ಲ ಅಂತ ಹೇಳ್ತೇವೋ ಇಲ್ಲೋ. ಸೊ ದೇಹ ನಿಮಿತ್ತವಾದ ತತ್ಕಾರ್ಯ, ಅದರ ಎಫೆಕ್ಟ್ ಏನದು, ದುಃಖಾದಿ ದುಃಖ ಇರಲೇಬೇಕು. ದೇಹ ಆದಮೇಲೆ ಏನಿರಬೇಕು, ಆದಿಶಬ್ದದಿಂದ ರಿಲೇಟೆಡ್ ಏನೇನಿರುತ್ತೋ ಅವಿಷ್ಟು ಕೂಡ ಅವೆಲ್ಲ ಇರಬೇಕು ಅಂತ ಹೇಳ್ತೀವಿ. ಅಂದಮೇಲೆ ಏನಾಯ್ತು ಅಲ್ಲಿಗೆ, ಮುಕ್ತನಿಗೆ ಏನಿದೆ ಅಂತಾಯ್ತು ಅಲ್ಲಿಗೆ, ದೇಹಾದಿ ನಿಮಿತ್ತ ದುಃಖ ಇದೆ ಅಂತಾಯ್ತು. ತದಭಾವೇ ಇಲ್ಲ ಅಂತ ಹೇಳಿಬಿಟ್ರೆ ಭೋಗ ಸಂಭವ, ಭೋಗನೇ ಇಲ್ಲ, ಗೊತ್ತಾಯ್ತಾ, ಭೋಗನೇ ಇಲ್ಲ. ಕೆಲಸ ಹೇಳ್ತಾರೆ ನಾಳೆ ಬರೋದಿಲ್ಲ, ಸಂಬಳ ಎಲ್ಲ ಹೋಗುವಂತ ಮತ್ತೆ ಬರ್ತೀನಿ ಅಂತ ತಕ್ಷಣ ಬಂದರೆ ಕೆಲಸ ನಾಳೆ ಬರೋದಿಲ್ಲ, ಬೇರೆ ಪ್ರೋಗ್ರಾಮ್ ಇದೆ, ಬರಬೇಡ ಸಂಬಳ ಕೊಡೋದಿಲ್ಲ, ಬೈಕೋತ ಬಂದ ಮತ್ತೆ. ಅದು ದೇಹ, ಈಗ ದೇಹ ಇಲ್ಲ ಅಂದ್ಬಿಟ್ರೆ ಭೋಗನೇ ಇಲ್ಲ. ದೇಹ ಇದೆ ಅಂದರೆ ದುಃಖ ತಪ್ಪಿದ್ದಲ್ಲ, ದೇಹ ಇದೆ ಅಂದ್ರೂ ಕಷ್ಟ, ಇಲ್ಲೇ ಅಂದ್ರೂ ಕಷ್ಟ. ಅದಕ್ಕೇನಾಯ್ತು ಅಲ್ಲಿಗೆ ಅಂದರೆ, ಮುಕ್ತಿನ ಡಿಫೈನ್ ಮಾಡೋದು ಎಕ್ಸ್ಪ್ಲೇನ್ ಮಾಡೋದು ತುಂಬ ಕಷ್ಟದ ಕೆಲಸ ಆಗಿತ್ತು. ತಪ್ಪು ತಪ್ಪೇ ಎಕ್ಸ್ಪ್ಲೇನ್ ಮಾಡಿ ಜನ ಮುಕ್ತಿ ಹೋಗದಂತೆ ಮಾಡಿಬಿಟ್ಟಿದ್ರು. ಅದಕ್ಕೆ ಅಷ್ಟೇ ಕರೆಕ್ಟಾಗಿ ಮುಕ್ತಿ ಪಿಕ್ಚರ್ ಕೊಡ್ತಾರೆ. ದೇಹ ಇಲ್ಲ ಅಂದರೂ ದೋಷ ಇದೆ, ಇದೆ ಅಂದರೂ ದೋಷ ಇದೆ. ಯಾವ ದೇಹ ಒಪ್ಪಬೇಕೋ, ಯಾವ ದೇಹ ಒಪ್ಪಿಕೊಡೋದು ಎಂಬುದನ್ನು ಹೇಳ್ತಾರೆ. ದೇಹ ಭಾವಾಚ್ಯ ಭಾವಾಚ್ಯ ನಿರ್ಭೋಗಿ ತ್ವಂಚ ದುಃಖಿತಾಂ ಯಾಂತ್ಯ ಮುಕ್ತಾನೋಹಯಂಚ ಮುಕ್ತಾನಾಂ ವಶಿತಾ ಯತಃ ಇತಿ ಶ್ರುತ್ಯೈವ ವಿಶೇಷ ಕೃಪ್ತೇ. ಹಾಗೇನೂ ಇಲ್ಲ, ಆ ದೋಷ ಇಲ್ಲ. ದೇಹಾಭಾವಾಚ್ಯ ಭಾವಾಚ್ಯ, ಜೀವನಿಗೆ ಮುಕ್ತಿಯಲ್ಲಿ ಏನಿಲ್ಲ, ದೇಹ ಇಲ್ಲ. ಯಾವ ದೇಹ ಇಲ್ಲ, ಪ್ರಾಕೃತ ದೇಹ ಇಲ್ಲ. ಆಮೇಲೆ ಭಾವಾಚ್ಯ ದೇಹ ಇದೆ, ಎಂಥ ದೇಹ ಇದೆ, ಜ್ಞಾನಾನಂದಮಯ ದೇಹ ಇದೆ. ಸೊ ಈ ಪ್ರಾಕೃತ ದೇಹ ಇಲ್ಲಾದ್ರಿಂದಾಗಿಯೇ ದುಃಖಾದಿ ದೋಷಗಳಿಲ್ಲ, ಅಪ್ರಾಕೃತ ದೇಹ ಇರೋದ್ರಿಂದ ಆನಂದ ಅನುಭವ ಇದೆ. ಎರಡು ಉತ್ತರನೂ ಬಂದೋಯ್ತ. ಮತ್ತೆ ಎಷ್ಟೋ ಏನು ಮಾಡಿದ್ರೆ ಮುಟ್ಟಿಬಿಟ್ಟ, ಏ ದಾವಳಿ ಉಟ್ಕೊಂಡಿದ್ದ, ಮುಗಿದೋಯ್ತು. ಆ ದಾವಳಿ ಏನದು, ಅದು ವಸ್ತ್ರ. ಎಂಥ ವಸ್ತ್ರ ಅದು, ಮೈಲಿಗೆ ಆಗದ ವಸ್ತ್ರ, ಗೊತ್ತಾಯ್ತಾ, ಮೈಲಿಗೆ ಆಗದ ವಸ್ತ್ರ. ನಮ್ಮ ಜನಕ್ಕೆ ಎಷ್ಟು ಮೈಲಿಗೆ ಆಗೋದಿಲ್ಲ ಅಂದರೆ, ತಂದಾಗಿರಿಂದ ಅದು ತುಂಡಾಗವರಿಗೆ ಒಗೆಯೋದಿಲ್ಲ. ಅದು ಇಷ್ಟಾದರೂ ಭಾರಿ ಬಡಿ ಇದ್ದಾಗ ದುರ್ವಾಸನೆ ದುರ್ವಾಸನೆ ಬರ್ತೀವಿ. ಇನ್ನೊಬ್ಬರು ಮನೆಯಲ್ಲಿ ದಾವಳಿ ಕೊಟ್ಬಿಟ್ರು ಅಂದರೆ ಉಟ್ಕೊಡೋದ್ರಲ್ಲಿ ಕ್ಷೇಮ ಅದ ಏನ ಯಾರ ತಪ್ಪದು ಒಗಿಬಾರ್ದು ಅಂತ ಹೇಳಿಲ್ಲ. ಏನು ವಿಶೇಷ ಗೊತ್ತಾ, ಇವತ್ತು ಯಾವುದೇ ಹತ್ತಿ ಬಟ್ಟೆ ತಂದರೆ ಹಾಗೆ ಬಡಿ ಬರೋದೇ ಇಲ್ಲ. ಏನು ಮಾಡ್ಬೇಕಂದ್ರೆ ಫಸ್ಟು ತೊಯ್ಸಿ ಹಾಕಬೇಕು, ಆಗಲೂ ಬಡಿ ಬರೋದಿಲ್ಲ. ಒಂದ್ಸಲ ತೊಯ್ಸಿ ಹಾಕಿ ಒಣಸಿದ್ರು ಮತ್ತೆ ತೊಯ್ಸಿದ ಮೇಲೆ ಮಡಿ ಬರೋದು. ಆದರೆ ರೇಷ್ಮೆ ಹಾಗಲ್ಲ, ರೇಷ್ಮೆ ಹಾಗೆ ಉಪಯೋಗಿಸ್ಬೋದು. ತಾವಡಿ ಇನ್ನೂ ಶ್ರೇಷ್ಠ. ಏನಂತ ಕೇಳಿದ್ರೆ ಫಸ್ಟ್ ತಂದು ಹಾಗೆ ಉಪಯೋಗಿಸ್ಬೋದು. ಅದಕ್ಕೆ ಅಹತ ವಸ್ತ್ರ ಅಂತ ಕರೀತ. ಅಹತ ವಸ್ತ್ರ ಅಂದ್ರೆ ಏನೋ, ಒಗೆಯದೆ ಮಡಿ ಬರೋ ವಸ್ತ್ರ ಅಂತ ಅರ್ಥ. ಇದೆಲ್ಲ ಎಂಥದ್ದು, ಇವೆಲ್ಲ ಹತ್ತಿ ಬಟ್ಟೆ ಎಲ್ಲ ಕೂಡ ಏನಾಗಬೇಕು, ಅದಕ್ಕೆ ಎಷ್ಟೇ ಹೊಸ್ತಾದರೂ ಕೂಡ ಅದು ತೊಯ್ಸಿ ಹಾಕಲೇಬೇಕು. ಅದು ಮಡಿ ಬರೋದಿಲ್ಲ, ಹಾಗೆ ಯಾಜಿಟ್ಟು ಮಡಿ ಬರೋದಿಲ್ಲ. ಈ ವ್ಯತ್ಯಾಸ ಬಿಟ್ಟು ಏನು ಮಾಡಿದ್ರು ಇವರು, ಒಗಿದೆ ಉಪಯೋಗ ಒಗಿಲೇಬಾರ್ದು ಅಂತ ಬೇರೆ ಅರ್ಥ ಮಾಡ್ಕೊಂಡ್ಬಿಟ್ರು. ಕೊನೆಗೆ ಒಯ್ಯ ದೇಹ ಭಾವೇ ತತ್ ಕಾರ್ಯ ದುಃಖಾದಿ ತದಭಾವೇ ಭೋಗಾಸಂಭವ ಇತಿ ದೋಷ. ದೇಹಾಭಾವಾಚ್ಯ ಭಾವಾಚ್ಯ ನಿರ್ಭೋಗಿತ್ವಂಚ ದುಃಖಿತ ಯಾಂತಿ ಅಮುಕ್ತ ನೋಭಯಂಚ ಮುಕ್ತಾನಾಂ ವಶಿತಾಯತಃ. ಆದರೆ ಯಾಂತಿ ಅಮುಕ್ತಾ ನಾ ಉಭಯಂ, ಅಮುಕ್ತರಿಗೆ ನಿರ್ಭೋಗಿತ್ವನೇ ಇಲ್ಲ, ದುಃಖ ಕಳ್ಕೊಳ್ಳೋದಲ್ಲ, ಯಾಕೆಂದ್ರೆ ಅದು ದೇಹ ಅಂತದ್ದು. ಮುಕ್ತಾನಾಂ ವಶಿತಾಯತಃ, ಮುಕ್ತರಿಗೆ ಆ ಪ್ರಸಂಗ ಬರೋದಿಲ್ಲ, ಅದರಿಂದಾಗಿನೇ ದೇಹ ಇದೆ ಅಂತ ಒಪ್ಪಿಕೊಳ್ಳೇಬೇಕು ಅಂತೇಳಿ. ಇತಿ ಶ್ರುತ್ಯೈವ ವಿಶೇಷ ಕೃಪ್ತೇ, ಅಂದರೆ ವಿಶೇಷವನ್ನು ನಿಯಮನ ಮಾಡಿದೆ. ಅಂದರೆ ಎಕ್ಸೆಪ್ಷನ್ ಈಸ್ ಆಲ್ಸೋ ಏನೋ ಸಬ್ಸ್ಟ್ಯಾನ್ಷಿಯೇಟೆಡ್, ಗೊತ್ತಾಯ್ತಾ? ರೂಲ್ ನಾವೇ ಅಶ್ಯು ಮಾಡ್ಕೊಂಡು ರೂಲ್ ಅಲ್ಲ. ಶ್ರುತಿ ಏನು ಹೇಳಿಬಿಟ್ಟಿದೆ ಅದನ್ನೇ ಪ್ರಶ್ನೆಗೆ ಅದೇ ಉತ್ತರ ಕೊಟ್ಬಿಟ್ಟಿದೆ. ನಾವೇನೇ ಉತ್ತರ ಕೊಡೋ ಗೆಸ್ ವರ್ಕ್, ಉತ್ತರ ಕೊಟ್ಟು ಗೆಸ್ ವರ್ಕ್ ಆಗುತ್ತೆ. ಆ್ಯಕ್ಚುಯಲ್ ವರ್ಡಿಂಗ್ಸ್ ಇದ್ರೆ ಏನಾಯ್ತು, ಅಲ್ಲಿಗೆ ಕ್ಲಾರಿಟಿ ಬಂದು. ಸೊ ಪ್ರತಿಯೊಂದನ್ನು ಕೋಟ್ ಮಾಡ್ತಾರೆ, ಅದೇ ಪ್ರತಿಯೊಂದು ಮಾತಿಗೆ ಕೂಡ ಇಲ್ಲಿ ಕೋಟ್ ಮಾಡ್ಬೇಕಾದ್ರೆ ವಿಶೇಷ ಅಂದರೆ, ಇಂಥ ವಿಷಯ ಬ್ರಹ್ಮಸೂತ್ರ ಪಕ್ಷದಲ್ಲೂ ಬಂದಿದೆ, ಅನುವ್ಯಾಖ್ಯಾನದಲ್ಲೂ ಬಂದಿದೆ. ಆದರೆ ಆಚಾರ್ಯ ಕೊಟೇಷನ್ ಕೊಡ್ಬೇಕಾದ್ರೆ ಬೇರೆ ಬೇರೆ ಕೊಡ್ತಾರೆ, ಹೊಸ ಹೊಸ್ತು ಕೊಡ್ತಾರೆ. ಅದಕ್ಕೆ ಹೆಚ್ಚೆಚ್ಚು ವಿಷಯ ಸ್ಪಷ್ಟ ಆಗಲಿ ಅಂತೇಳಿ ಹೊಸ ಕೊಟೇಷನ್ ಕೊಡ್ತಾರೆ. ಅದರಲ್ಲಿ ರಿಪಿಟೇಷನ್ ಆಗೋದಿಲ್ಲ, ರಿಪಿಟೇಷನ್ ಆಗದಂತೆ ಇನ್ನೂ ಕ್ಲಾರಿಟಿ ಹೆಚ್ಚು ಬರಕ್ಕೆ ಕೊಡ್ತಾ ಹೋಗ್ತಾರೆ. ಅದು ಆಚಾರ್ಯರ ವೈಶಿಷ್ಟ್ಯ. ಕನಕೇನಂತ ಬೇರೆ ಕೊಟೇಷನ್ ಯಾತಕ್ಕೆ ಕೊಡೋದಂದ್ರೆ ಅದೇ ಕಾರಣ, ಬೇರೆಯವ್ರ ಕೊಟೇಷನ್ನೇ ಇಲ್ಲ, ಅವ್ರು ಹೇಳಿದ್ದೇ ಇದ್ದಾಗಲೆಕ್ಕ ಹೇಳಿದ್ದು. ಶಾಸ್ತ್ರಿಗೆ ಶಾಸ್ತ್ರ ಅಂತ ಹೇಳೋದು. ಇವತ್ತು ಲಾಯರ್ ಆಗಲಿ ಅಡ್ವೊಕೇಟ್ ಏನೇ ಜಡ್ಜ್ಮೆಂಟ್ ಕೊಡಬೇಕು, ಏನು ಮಾಡ್ತಾ ಇರಬೇಕು, ಅವ್ರ ಆರ್ಗ್ಯುಮೆಂಟ್ಗೂ ಏನು ಕೊಡಬೇಕು, ಒಂದು ಸಪೋರ್ಟಿಂಗ್ ಸ್ಟೇಟ್ನ ಕೊಡಬೇಕು, ಎಸ್ಟಾಬ್ಲಿಷ್ಡ್ ಬಹಳ ಕೊಡಬೇಕನ್ನ, ಏನಾದ್ರು ಒಂದು ಕೊಡಬೇಕು, ಇಲ್ಲದವ್ರ ಅದಕ್ಕೆ ಉಪಯೋಗ ಇಲ್ಲ. ಜಡ್ಜ್ಗೆ ಜಡ್ಮೆಂಟ್ ಕೊಡ್ಬೇಕಾದ್ರೆ ಸುಮ್ಮನೆ ಜಡ್ಮೆಂಟ್ ಕೊಡೋಗಿಲ್ಲ, ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಯಾವ ಇದು ಯಾವ ತೆಗೆದು ಪ್ರತಿಯೊಂದನ್ನು ಹೇಳಿಕೊಡ್ಬೇಕು. ಇಲ್ಲದವ್ರ ಜಡ್ಮೆಂಟಿಗೆ ಬೆಲೆ ಇಲ್ಲ. ಅಲ್ಲಿ ಹೇಗೆ ಅವರು ಈ ರೂಲ್ಗಳು ಕೋಟ್ ಮಾಡ್ತಾರೆ, ಶಾಸ್ತ್ರ ನಿಯಮ ಕೋಟ್ ಮಾಡ್ಬೇಕು ನಾವು. ಆ ರೀತಿ ಕೋಟ್ ಮಾಡಿದ್ದು ಆಚಾರ ಒಬ್ಬರೇ, ಉಳಿದವರೆಲ್ಲ ಹೇಳಿದ್ ಕೇಳ್ಕೊಂಡು ಹೋಗಿ ಅಂತ ಅಷ್ಟೆ. ಯಾರು ನಂಬ್ತಾರೆ ಅಂದರೆ ತಿಳುವಳಿಕೆ ಇಲ್ಲ ಅಂತ ಅರ್ಥ. ಹೇಗೆ ಹೇಳಿದ್ರೆ ಬೆಲೆನೇ ಏನೂ ಇಲ್ಲ ಅದಕ್ಕೆ. ಮುಂದೆ ನೆಕ್ಸ್ಟ್ ಟೈಮ್ ಹೈಯರ್ ಅಪೀಲ್ಗೆ ಹೋಗೋರು ಕೂಡ ಯಾರು ಸುಮ್ಮನೆ ಅಪೀಲ್ಗೆ ಹೋಗೋದಲ್ಲಿ ಹೇಗೆ ಹೋಗ್ತಾರೆ, ಈ ಪಾಯಿಂಟ್ ಅವ್ರು ಕವರ್ ಮಾಡಿಲ್ಲ, ಇದನ್ನು ಇಗ್ನೋರ್ ಮಾಡಿದ್ದಾರೆ, ಆ ಬೇಸಿಸ್ ಮೇಲೆ ಅವ್ರು ಕ್ವಶನ್ ಮಾಡ್ತೀವಿ ಅಂತ ಕೇಳ್ತಾರೆ. ಅವಸರಿಗೋ ಸುಮ್ಸುಮ್ನೆ ಮಾಡಿದರೆ ವಾಪಸ್ ಕಳಿಸ್ತಾರೆ. ಸೇಮ್ ಆರ್ಗ್ಯುಮೆಂಟ್ ಇದ್ದರೆ ನೋ, ಇದು ಏನಾರು ಒಂದು ಪಾಯಿಂಟ್ ಇರಬೇಕಾದ್ರೆ ಅವ್ರ ಜಡ್ಜ್ ಎಲ್ಲಾರು ಯಾವುದನ್ನು ಗಮನಿಸಿಲ್ಲ ಅದನ್ನ ಹೇಳಬೇಕು. ಇವರ ಆನರ್ ಹ್ಯಾ ನಾಟ್ ನೋಟಿಸ್ಡ್ ಅಂತ ಶುರು ಮಾಡಬೇಕು ಅವ್ರು. ಆಗ ಅವರು ಸರಿ ಆನರ್ ಹತ್ರ ಬೈತಿರ್ಬೇಕು ಅವ್ರನ್ನ, ಇವರ ಆನರ್ ಹ್ಯಾಸ್ ಎರಡ್ ಇಯರ್ ಗೊತ್ತಾಯ್ತಾ, ಬಾಯ್ ಪೂಜ್ಯರ ತಪ್ಪು ಮಾಡಿದ್ದಾರೆ, ಆ ರೀತಿ ಹೇಳ್ತಿರ್ಬೇಕು. ಪೂಜ್ಯತ್ವ ಬಿಡಾಗಿಲ್ಲ, ನಮ್ಮ ಆರ್ಗ್ಯುಮೆಂಟು ಬಿಡಾಗಿಲ್ಲ. ಈ ಶಾಸ್ತ್ರದಲ್ಲಿ ಆ ಕೊಟೇಷನ್ ಕೊಡದೆ ಹೋದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಓಂ ಅಭಾವಂ ಬಾದರಿ ರಾಹಿ ಏವಂ ಓಂ, ಇಲ್ಲೆಲ್ಲ ಕೆಲವು ಡಿಸ್ಕಷನ್ ಬರುತ್ತಾಗ ಬಾದರಿಗಳು ಒಂದು ಹೇಳ್ತಾರೆ, ಜಮೀನುಗಳು ಒಂದು ಹೇಳ್ತಾರೆ, ನಮಗೆ ಕನ್ಫ್ಯೂಷನ್. ದೇಹ ಇಲ್ಲ ಅಂತ ಒಬ್ಬ ವಾದ, ಒಬ್ಬ ಋಷಿಗಳು ತೀರ್ಮಾನ, ಇದೇ ಅಂತ ಇನ್ನೊಬ್ಬರು ತೀರ್ಮಾನ, ಇಲ್ಲ ಅಂತ ಅವ್ರು ಹೇಳ್ತಾರೆ, ಇದೇ ಇವರು. ಏನು ಗಲಾಟೆ ಬಂತು ಅಂದರೆ ಅವ್ರು ಇಲ್ಲ ಅಂತ ಹೇಳಿದ್ದು ಕರೆಕ್ಟೇ, ಇವ್ರು ಇದೇ ಅಂತ ಹೇಳಿದ್ದು ಕರೆಕ್ಟೇ, ಅವ್ರು ಏನು ಇಲ್ಲ ಅಂತ ಹೇಳ್ತಾರೆ, ಪ್ರಾಕೃತ ಏನು ಇಲ್ಲ ಅಂತ ಹೇಳ್ತಾರೆ, ಏನಿದೆ ಅಂತ ಹೇಳ್ತಾರೆ, ಅಪ್ರಾಕೃತ ಹೇಳ್ತಾರೆ, ಇಬ್ಬರದ್ದು ಸಮನ್ವಯ ಮಾಡಿದ್ರು. ಇದಕ್ಕೆ ತತ್ವ ಸಮನ್ವಯ. ಜ್ಞಾನಿಗಳ ಮಾತಿನಲ್ಲಿ ಪರಸ್ಪರ ವಿರೋಧ ಬಂದರೆ ಏನು ಮಾಡಬೇಕು, ಸಮನ್ವಯ ಮಾಡಬೇಕು. ಅಜ್ಞಾನಿಗಳ ಮಾತಿದ್ದಾಗ ಬಿಟ್ಟು ಬಿಡಬೇಕು, ಮಿಥ್ಯಾಜ್ಞಾನಿಗಳಿದ್ದಾಗ ಖಂಡಿಸಬೇಕು. ಅದು ಸಮನ್ವಯ ಮಾಡಬಾರ್ದು, ಏನು ಹೇಳಬೇಕು ಅದಕ್ಕೆ ಖಂಡನೆ ಮಾಡಬೇಕು. ಇವತ್ತು ಯಾರೋ ಪಂಪಾದಿ ಕವಿಗಳು ತಪ್ಪು ಹೇಳ್ತಾರೆ ಅಂತ ಹೇಳಿದರೆ ಸಮನ್ವಯ ಮಾಡ್ತಾ ಕೊಡಬಾರ್ದು. ಯಾತಕ್ಕೆ ಅವ್ರು ಜ್ಞಾನಿಗಳೇ ಅಲ್ಲ. ಆದ್ರಿಂದ ನಾವು ಈ ಕವಿಗಳಷ್ಟೇ, ಈ ನಮ್ಮ ಶಾಸ್ತ್ರಜ್ಞಾನಿಗಳು ಅಂತ ಕರೆಯೋದಿಲ್ಲ. ಆದ್ರಿಂದ ಆ ಮಾತನ್ನು ಇಗ್ನೋರ್ ಮಾಡಿಬಿಡು, ಹೇಳಬೇಕಾಗಿಲ್ಲ. ಅಥವಾ ತಪ್ಪಾದ್ರೆ ತಪ್ಪಂತಾನೆ ಹೇಳ್ಬೇಕು, ಏನು ಸಂಕೋಚ ಪಡಬಾರ್ದು ಅದಕ್ಕೆ. ಆದರೆ ಯಾವಾಗ ಜ್ಞಾನಿಗಳ ಮಾತಲ್ಲಿ ವಿರೋಧ ಬರುತ್ತಲ್ಲ, ಅವಾಗ ಏನು ಮಾಡಬೇಕು? ಇವ್ರು ಹೇಳಿದ್ದಕ್ಕೆ ನಮಗೆ ಅರ್ಥ ಆಗಿಲ್ಲ, ಸರಿಗೆ ಅರ್ಥ ಮಾಡ್ಕೋಬೇಕು ಅಂತ ಸಮನ್ವಯ ಮಾಡಬೇಕು. ಅಂದರೆ ಅವ್ರನ್ನ ಬಚಾವ್ ಮಾಡಲಿಕ್ಕೆ ಕೊಟ್ಟಿಲ್ಲ ಅವು, ಅರ್ಥ ಆಯ್ತಾ? ಯಾಕೆ ಅವ್ರು ನಾವೀಗ ತಪ್ಪು ಮಾಡಿದ್ರೆ ತಿದ್ಕೋಬೇಕಾಗಿದೆ ಹೊರತು ಅವ್ರ ಮಾತಲ್ಲಿ ತಪ್ಪಿಲ್ಲ. ಇಲ್ಲಿ ತಪ್ಪೇ ಇದ್ದಲ್ಲಿ ಬಿಟ್ಬಿಡ್ಬೇಕು ಅಷ್ಟೇ ಹೊರತು ಸಮನ್ವಯ ಮಾಡಬಾರ್ದು. ತುಂಬ ಜನ ಏನು ಮಾಡ್ತಾರೆ, ಎಲ್ಲ ಸಮನ್ವಯ ಮಾಡಿ ತೋರಿಸ್ತೀವಿ ಅಂತ ಹೇಳ್ತಾರೆ. ತೋರಿಸ್ಬಾರ್ದು. ಯಾಕೆ? ಸಮನ್ವಯಕ್ಕೆ ಅರ್ಥ ಬರೋದು ಯಾವಾಗ ಅಂತ ಕೇಳಿದರೆ, ನೋಡಿ ಇಬ್ಬರು ಜಗಳಾಡ್ತಿದ್ರು, ನೋಡಪ್ಪ ಇವ್ನು ಹೇಗೆ ಹೇಳ್ತೀನಿ ಹೇಳ್ತಾ, ಅವನೇನು ಹೇಳಬೇಕಾಗ ಹೌದು ಅಂತ ಹೇಳಬೇಕು. ಅವನ ಮಾತು ಒಪ್ಕೊಂಡೆ, ಹೌದು ನಾನು ಈ ಆ್ಯಂಗಲಲ್ಲಿ ಹೇಳಿದ್ದೆ ಕರೆಕ್ಟ್. ಅವನ ಮನಸ್ಸಲ್ಲಿ ಇಲ್ಲದನ್ನು ಅರ್ಥ ಮಾಡಿದೆ ಅಂತ ಕರೀತಾರೆ. ಅದನ್ನು ವ್ಯಾಖ್ಯಾನ ಅಂತ ಕರೆಯೋದಿಲ್ಲ. ವ್ಯಾಖ್ಯಾನ ಅಂದ್ರೆ ಏನು? ಇರೋದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಅವ್ರು ಏನು ಇಂಟೆನ್ಷನ್ ಅದನ್ನು ಎಕ್ಸ್ಪ್ಲೇನ್, ಬೇರೆ ಎಕ್ಸ್ಪ್ಲೇನ್, ನನ್ನ ಅಲ್ಲ ಅಭಿಪ್ರಾಯ ಎಲ್ಲ ಅಂದ್ಬಿಟ್ಟು ಏನರ್ಥ ವ್ಯಾಖ್ಯಾನ ತಪ್ಪು ಅಂತ ಅರ್ಥ ಆಯ್ತಾ? ಮೂಲಕಾರಿಗೆ ಸಮ್ಮತವಲ್ಲದ ವ್ಯಾಖ್ಯಾನ ಹೇಳಿದರೆ ಐ ಡೋಂಟ್ ಅಗ್ರಿ ಅಂತ ಹೇಳಿದ್ರು, ಬರೆದವನು ನಾ ತಪ್ಪಿದೆ ಅಂತ ಹೇಳಿದ್ದೆ. ಅದಕ್ಕೆ ಟ್ರಾನ್ಸ್ಲೇಷನ್ ಮಾಡಿಸ್ತಾರಲ್ಲ ಬೇರೆ ಭಾಷೆಗೆ, ಅದು ಮತ್ತೆ ಏನಾಗಬೇಕಾದ್ರೆ ಅಟೆಸ್ಟ್ ಆಗಬೇಕು ಮತ್ತೆ ಟ್ರಾನ್ಸ್ಲೇಷನ್ ಕರೆಕ್ಟ್ ಆಗಿದೆ. ಇಲ್ದವ್ರು ಏನಾಗುತ್ತೆ, ಇವ್ರಿಗೆ ಗೊತ್ತಿಲ್ಲ ಅಂತ ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ಅದು ತಪ್ಪಾಗಿದ್ದರೆ ಕತೆ ಮುಗಿದೋಯ್ತು. ಅದಕ್ಕೆ ಇನ್ನೊಬ್ಬರು ಸರಿಯಾಗಿ ಸರ್ಟಿಫೈ ಮಾಡಿದರೆ ಅದು ಪೂರ್ತಿ ಪರ್ಫೆಕ್ಟ್ ಇದ್ದಾಗ, ಇಲ್ಲದೆ ಹೋದರೆ ತಮ್ಮ ಒರಿಜಿನಲ್ ಇವನಿಗೆ ಒಪ್ಪಲ್ಲ. ಅದನ್ನು ಟ್ರಾನ್ಸ್ಲೇಷನ್ ಇವನಿಗೆ ಬೇಕಾದಾಗಿದ್ದರೆ ಮಾತ್ರ ಒಪ್ತಾನೆ, ಇಲ್ಲದ್ರೆ ಒಪ್ಪೋದಿಲ್ಲ. ಈ ದೃಷ್ಟಿಯಲ್ಲಿ ಯಾವುದೇ ಒಂದು ಪ್ರಮಾಣ ಕೊಡಬೇಕಾದ್ರೆ ಯಾವ ರೀತಿ ಇರಬೇಕು ಅಂತ ತೋರಿಸ್ತಾರೆ. ಸಮನ್ವಯ ಹೇಗೆ ಮಾಡಬೇಕು, ಪುರಂದರದಾಸರು ಹೀಗೆ ಹೇಳ್ತಾರೆ, ವಿಜಯದಾಸರು ಹೀಗೆ ಹೇಳ್ತಾರೆ, ಇಬ್ಬರು ಕೂಡ ಸರಿಯಾಗಿ ಹೇಳ್ತಾರೆ. ಅದು ಮೊದಲ ಉತ್ತರ. ನಾನು ನೋಡಿ ವಿರೋಧ ಕಂಡ ಕಾಣುತ್ತೆ, ವಿರೋಧ ಇಲ್ಲ. ಅವರು ಯಾವ ಹೇಳಿದ ದೃಷ್ಟಿಕೋನ ಹೀಗಿದೆ, ಇವರು ಹೇಳಿದ್ದು ಹೀಗಿದೆ, ಯಾವ ವಿರೋಧನೂ ಇಲ್ಲ, ಸಮನ್ವಯ ಆಗುತ್ತೆ, ಆ ರೀತಿ ಮಾಡಬೇಕು. ಅದಕ್ಕೆ ವಜ್ರಾಸನ ದೃಷ್ಟಾಂತ ಕೊಟ್ಟರು. ಎಲ್ಲ ಹಸುಗಳ ಮಧ್ಯೆ ಜಗಳ ಆಡ್ತಿದ್ದಾಗ ಯಾವ ಹಸು ಹೊಡಿಬೇಕೀಗ? ಯಾವ ಹಸುನೂ ಹೊಡಿಯಾಗಿಲ್ಲ. ಅದಕ್ಕೆ ನಮ್ಮನೆ ಹಸು, ಅವ್ರ ಮನೆ ಹಸು ಕೂಡ ಇಲ್ಲ. ಹಸು ಅಂಬೋದು ಏನದು? ಕಾಮನ್ ಪೂಜ್ಯತ್ ಹಸು ಅಂದ್ರೆ ಸಾಕು. ಗೌರ್ ನೈವ ಹಂತವ್ಯ ಶುಕ್ಲಾ ಕೃಷ್ಣೇತಿ ಭಾವಿನಿ. ಆಚಾರ್ಯ ಕೃಷ್ಣ ಅವ್ರು ತಮ್ಮ ರಿಪೋರ್ಟ್ ಮಾಡ್ತಾರೆ, ಈ ಹಸುನ ಯಾರು ಕೊಲ್ಲಬೇಡಿ ಅಂತ ಹೇಳಿದರೆ, ಅದು ಬಿಳಿ ಹಸುನ ಕೊಲ್ಲಬಾರ್ದು, ಕಪ್ಪು ಹಸುನ ಕೊಲ್ಲಬಾರ್ದು ಅಂತ ಕೇಳಬಾರ್ದು. ಶುಕ್ಲಾ ಕೃಷ್ಣೇತಿ ಭಾವಿನಿ, ಶುಕ್ಲಾ ಬಿಳಿ ಹಸು, ಕೃಷ್ಣ ಕಪ್ಪು ಹಸು. ಹಸು ಅಂದರೆ ಹಸು. ಈಗ ಬ್ರಾಹ್ಮಣ ಹತ್ಯೆ ಮಾಡೋದು, ಕಪ್ಪು ಬ್ರಾಹ್ಮಣ ಹತ್ಯೆ ಮಾಡೋದು, ಬಿಳಿ ಬ್ರಾಹ್ಮಣ ಹತ್ಯೆ ಮಾಡೋದು ಅಂತ ಕೇಳಿದಾಗುತ್ತೆ. ಅದಲ್ಲ, ಬ್ರಾಹ್ಮಣ ಅಂದರೆ ಬ್ರಾಹ್ಮಣ, ಗೋವು ಅಂದರೆ ಗೋವು, ಅದರ ವ್ಯತ್ಯಾಸ ಮಾಡಬಾರದು. ಅದು ಅಂದರೆ ಗೋವು ಅಂದರೆ ವಾಕ್ಯ, ಇನ್ನೊಂದು ಅರ್ಥ ವಾಕ್ಯ. ವಾಕ್ಯ ಅಂದರೆ ವ್ಯಾಲಿಡ್ ಸೆಂಟೆನ್ಸ್. ಅದನ್ನು ಏನು ಮಾಡಬಾರ್ದಾಗ ಅವರಿಗೆ ಅರ್ಥ ಮಾಡೋಂಗಿಲ್ಲ, ಸಮನ್ವಯ ಮಾಡಲೇಬೇಕದು. ಆದರೆ ಅವಾಗ ಏನು ವಿರೋಧ ಬಂದಾಗ ಏನು ಮಾಡಬೇಕು ಅಂತ ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಒಬ್ಬನೇನು ಮಾಡಿದ ನೋಡಿ, ಜಗಳ ನಿಲ್ಲಿಸು ಅಂತ ಹೇಳಿದ, ಕಡಲಿ ತಗೊಂಡಾಗ ಹಸುನ ಕೊಂದೇ ಬಿಟ್ಟ, ಜಗಳ ಕ್ಲೋಸ್ ಅಂತ ಹೇಳಿದ. ಅದು ಹಸುನೇ ಕ್ಲೋಸ್, ಜಗಳ ಅಲ್ಲ, ಹಸುನೇ ಕ್ಲೋಸ್ ಮಾಡಿಬಿಟ್ಟಿದ್ದ. ಹೇಳ್ತಾರೆ ಒಂದು ರಾಕ್ಷಸ ಗೋ ಹತ್ಯೆ ಮಾಡಿಬಿಟ್ಟಿದ್ದ, ನಾವು ಗೋವಿನ ಜಗಳ ಬಿಡಿಸಿ ಅಂತ ಕಳಿಸಿದ್ರೆ ಇವನೇ ಆ ಕೆಲಸ ಅವೇ ಮಾಡ್ಕೋತಿದ್ವಿ, ಇವನೇ ಹೋಗ್ಬೇಕಾಗಿತ್ತು ಅದಕ್ಕೆ. ಅದರಿಂದ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ, ಅಪರಾಧಿ ಅಂತ ಕರೀತಾರೆ. ಇನ್ನೊಬ್ಬನು ಹೋದ, ಗಲಾಟೆ ಇಲ್ಲವೇ ಇಲ್ಲ, ಏನು ಮಾಡಿದ ಅವನು, ಹಿಡ್ಕೊಂಡ, ಒಂದಿಷ್ಟು ಹುಲ್ಲು ತೊಗೊಂಡೋದ, ಒಂದಿಷ್ಟು ನೀರು ತೊಗೊಂಡೋದ, ಇಟ್ಟ, ಒಂದು ಹಸು ನೀರು ಬೇಕಾಗಿತ್ತು, ಹಸು ಹುಲ್ಲು ಬೇಕಾಗಿತ್ತು, ಎರಡದ್ದು ಆರಾಮ ತೊಗೊಬಿಟ್ಟು ಆ ಕಡೆ. ಸೊ ಇದಕ್ಕೊಂದು ಅರ್ಥ, ಅದಕ್ಕೊಂದು ಅರ್ಥ ಹೇಳಿದ, ಎರಡು ಸರಿ ಹೋಯ್ತು. ಗೊತ್ತಾಯ್ತಾ? ಅದು ಆ ರೀತಿ ಮಾಡಬೇಕು ಅಂತ ಹೇಳ್ತಾರೆ. ಯಾರು ಕೊಲ್ತಾರೆ ಗೊತ್ತಾ? ವಿನಾ ಮ್ಲೇಚ್ಛ ಕುಮಾರ ಖಾನ್. ಮ್ಲೇಚ್ಛ ಕುಮಾರರಾದ ಕೊಂದು ಹಾಕಿಬಿಡ್ತಾರೆ. ಎಂದಾದರೂ ಇವರು ಕೊಲ್ತಾರ, ವೇದ ಒಪ್ಪಿದವರು ಕೊಲ್ಲೋದಿಲ್ಲ. ಸೊ ಶಾಸ್ತ್ರ ಒಪ್ಪಿದವರು ಎಂದೂ ಕೂಡ ಶಾಸ್ತ್ರಜ್ಞರ ಮಾತಿನಲ್ಲಿ ಪರಸ್ಪರ ವಿರೋಧವನ್ನು ಒಪ್ಪೋದಿಲ್ಲ. ವಿರೋಧ ಕಂಡು ಬಂದರೆ ಏನಂತ ಹೇಳ್ತಾರೆ ಅದಕ್ಕೆ? ಅಪೆರೆಂಟ್ ಕಾಂಟ್ರಡಿಕ್ಷನ್, ನೋ ಕಾಂಟ್ರಡಿಕ್ಷನ್. ನಮಗೆ ಅರ್ಥ ಆಗಿಲ್ಲ, ಅರ್ಥ ಮಾಡಿಕೊಂಡ್ರೆ ಸಾಕು. ಈ ರೀತಿ ತೋರಿಸಿದ್ದು ವೇದವ್ಯಾಸದೇವರೇ ತೋರಿಸಿದ್ರು, ಬೇರೆ ಭಾಷಿಕಾರ ಬರಲಿಲ್ಲ ಇದಕ್ಕೆಲ್ಲ ಕೂಡ. ಗೊತ್ತಾಯ್ತಾ? ಡಿಫರೆನ್ಸ್ ಆಫ್ ಒಪಿನಿಯನ್ ಅಂತ ಹೇಳ್ತಾರೆ, ಡಿಫರೆನ್ಸ್ ಆಫ್ ಒಪಿನಿಯನ್ ಅಂತ ಬಿಟ್ಬಿಡ್ತಾರೆ. ಇಡೀ ಬ್ರಹ್ಮಸೂತ್ರ ಭಾಷೆಯಲ್ಲಿ ಆಚಾರ್ಯರ ಕಾಂಟ್ರಿಬ್ಯೂಷನ್ ಮೇಲ್ನೋಟಕ್ಕೆ ಬರೋದೇನು ಅಂತ ಕೇಳಿದರೆ, ಎಷ್ಟೋ ಕಡೆ ಬರ್ತದೆ ದಿಬಾದರಿ ಜೈಮಿನಿ ಅಂತ ತುಂಬ ಕಡೆ ಹೇಳ್ತಾರೆ ವೇದವ್ಯಾಸದೇವರು. ಅದೆಲ್ಲ ರೆಪ್ಯುಟೇಷನ್ ಆಫ್ ಅದರ ಅವ್ರ ವ್ಯೂಸ್ ಅಂತ ಹೇಳ್ಬಿಡ್ತಾರೆ. ಹಾಗಲ್ಲ, ಆಚಾರ್ಯ ಹೇಳ್ತಾರೆ ಅದನ್ನು, ಅವ್ರ ಪಾರ್ಷಿಯಲ್ ವಿಲ್ನ ಆಚಾರ್ಯ ಟೋಟಲಿ ಹೇಳಿ ಕ್ಲಿಯರ್ ಮಾಡ್ತಾರೆ ವೇದವ್ಯಾಸದೇವರು. ಇದಿಲ್ಲ, ಅವ್ರು ವೇದವ್ಯಾಸ ಶಿಷ್ಯರವರಲ್ಲ. ಶಿಷ್ಯರೇಷ್ಟು ತಪ್ಪು ಹೇಳಿದ್ರೆ ನಾವು ಲಾಂಗ್ ಗ್ಯಾಪನ್ನು ಹುಚ್ಚಾಪಟ್ಟೆ ತಪ್ಪಿರೋದು ಅಂತ ಆಗಿಬಿಡ್ತದೆ. ಸಾಕ್ಷಾತ್ ಶಿಷ್ಯರೇ ಸರಿಯಾದ ಪಾಠ ಹೇಳಿಕೊಟ್ಟಿಲ್ಲ ಅಂತ ಆಗೋದಿಲ್ಲ. ಸಾಕ್ಷಾತ್ ಶಿಷ್ಯರಿಗೆ ಹೇಳೋಕೆ ಬರೋದ್ರೆ ನಮಗೇನು ಹೇಳ್ತಾರೆ ಅಂತ ಅನಿಸ್ತದೋ ಇಲ್ಲ ಆಗ ಎಂದು ಹೇಳಬಾರ್ದಾಗಲ್ಲ. ಏನೋ ಹೌದು, ಅದಕ್ಕೆ ಶಾಸ್ತ್ರ ನೀವು ಹೋದ್ರೆ ಅಂತ ಹೇಳೇ ಇಲ್ವಲ್ಲ. ಯಾರು ಓದ್ಬೇಕಾದ್ರೆ ಇವತ್ತು ಔಷಧಿ ಅಂಗಡಿ ಇದು ಮಾತ್ರಕ್ಕೇನೆ, ಔಷಧಿಯವನು ಯಾರಿಗೂ ಕೊಡಲೂಬಾರದು. ಇವ್ರು ಡೈರೆಕ್ಟಲ್ಲಿ ಹೋಗಾಗಿಲ್ಲ, ಯಾರಿಂದ ಹೋಗ್ಬೇಕು ಫಸ್ಟು? ಡಾಕ್ಟ್ರು ಹೇಳ್ಕೊಂಡು ತೊಗೋಬೇಕಾಗ್ತಿ. ಇವ್ರು ಔಷಧಿ ಅಂಗಡಿ ಅವ್ರು ಡೈರೆಕ್ಟ್ ಬಂದರೆ ಅಫೆನ್ಸ್ ಅದು, ಎಷ್ಟು ಜನ ಮಾರಿಬಿಡ್ತಾರೆ ಮರ ಇಲ್ಲ ಆಗೆಲ್ಲ ಕೂಡ. ಅದೇನು ಹೆಚ್ಚು ಕಡಿಮೆ ಆದರೆ ಇದು ಹೇಳಿ ರೆಸ್ಪಾನ್ಸಿಬಲ್ ಅದಕ್ಕೆ. ಅರ್ಥ ಆಯ್ತಾ? ಸೊ ಅದೇ ಶಾಸ್ತ್ರ ಆಗ್ಬೋದು, ಔಷಧಿ ಅಂಗಡಿ ಇದ್ದಾಗ ಅಷ್ಟೇ. ನೀವು ಅದು ಔಷಧಿ ಅಂಗಡಿಯಲ್ಲಿ ಪಸ್ತೆ ಉತ್ತರ ಇದೆ ಅದರಲ್ಲಿ, ಆ ರೋಗಕ್ಕೆ ಬದ್ದಿದೆ ಪಸ್ತೆ ಉತ್ತರ ಇದೆ, ಬಟ್ ನೀವೇ ತಗೊಳಗಿಲ್ಲ, ಯಾರು ಹೇಳ್ಬೇಕು ಅದನ್ನ? ಅದು ಗುರುಗಳು ಹೇಳ್ಬೇಕಿಲ್ಲ, ಗುರುಗಳನ್ನ ಕೇಳಿ ಉತ್ತರ ಬರುತ್ತೆ. ನೀವು ತಿಳ್ಕೊಳಕ್ ಹೋದ್ರೆ ಇನ್ನೊಂದು ಗಂಟೆ ಬಿಡುತ್ತೆ ಹೊಸ್ದಾಗಿ, ಅದು ಸೇರ್ಸಾಗಿಲ್ಲ. ಅದಕ್ಕೆ ದೊಡ್ಡ ಯಾವುದೋ ವಿಷಯ ಬಂದ ಭಾರಿ ದೊಡ್ಡವ್ರು ಏನು ಮಾಡ್ತಾರೆ ಅಂದ್ರೆ ನಮ್ಗೆ ಗೊತ್ತಿಲ್ಲ ಅಂದ್ಬಿಡ್ತಾರೆ ಅಷ್ಟೇ. ದೊಡ್ಡವ್ರನ್ನ ಕೇಳ್ಬೇಕಾದ್ರೆ ನಮ್ಗೆ ಗೊತ್ತಿಲ್ಲ, ಮಿಸ್ಗೈಡ್ ಮಾಡೋದಿಲ್ಲ, ನಾವು ಹೇಳಿದ್ದೆ ಸರಿ ಅಂತ ವಾದಿಸೋದಿಲ್ಲ ಅವರು, ನಮ್ಗೆ ಗೊತ್ತೇ ಇಲ್ಲ ಅಂದ್ಬಿಡ್ತಾರೆ, ಹೇಳಿದ್ರೆ ಮಾತ್ರ ಆಧಾರ ಕೊಟ್ಟು ಹೇಳ್ತಾರೆ. ಇಷ್ಟಾದ ಮೇಲೆ ಅಭಾವಂ ಬಾದರಿ ರಾಹಿ ಏವಂ, ಬಾದರಿಯನ್ನು ಆಚಾರ್ಯರು ಹೇಳ್ತಾರೆ, ಅಭಾವಂ ಮುಕ್ತಿಯಲ್ಲಿ ದೇಹನೇ ಇಲ್ಲ ಅಂತ ಹೇಳ್ತಾರೆ, ಅದೆಲ್ಲ ಡಿಟೇಲ್ ಆಗಿ ಹೇಳ್ತಾರೆ. ನಾಳೆ ಇನ್ನು ಕೊನೆ ಕೊನೆ ಬರ್ತಾ ಇದೆ, ಇವತ್ತಿದೆ ಸಾಯಂಕಾಲ, ಇವತ್ತು ಜಯತೀರ್ಥರ ಆರಾಧನೆ ಅಲ್ಲ, ಪ್ರತಿ ವರ್ಷನೂ ಇದ್ದೇ ಇರುತ್ತೆ, ಈ ಸರ್ತಿನೂ ಇದೆ. ಇವತ್ತು ಸಾಯಂಕಾಲ ಆರು ಮುಕ್ಕಾಲ. ಓಂ ಯಯುಜ್ಯತೆ ವಿಹೀಶಾನ ಶಕ್ರಪೂರ್ವೈ ಸದಾ ಮಖೈ ರಮಾ ಪ್ರಣಯಿನೇ ತಸ್ಮೈ ಸರ್ವಯಜ್ಞ ಭುಜೇ ನಮಃ. ರಮಾ ಪ್ರಣಯಿನೇ ನಮಃ. ಎಲ್ಲಿ ಬಂದಿದೆ ಅದು?